ஸ்ரீகுருப்போ நமஹ. ஹரி ஓம். உமதி திரமேயம் சுக்ரகாயம் சகாயம் சுகமயமனபாயம் முக்த்யுபாயம் விமாயம் ரஹயமஹமமேயம் தேயமாம்நாயகேயம் சதயமசதஜேயம் ஸ்ரீசஹாயம் பஜேயம். வேதவியாசகுணாவாசவித்யாதீஷசதம் வஷா மாம் நிராசம் கதக்லேஷம் குருவநாசம் ஹரேநிஷம். லக்ஷ்மீம் லக்ஷணசம்பன்னாம் லக்ஷ்மணாக்ரஜகாங்க்ஷிணீம் லக்ஷயாமி க்ஷணம் லக்ஷவித்ததாத்ரீம் கடாக்ஷதஃ. சத்சங்கமானசசரோவரமத்யவர்த்தீ கிருஷ்ணாங்க்ரிசாருகமலார்ப்பிதசித்தவ்ருத்திஹி சாஸ்திராதிமஞ்சுபதரஞ்சிதரம்யசம்சதாஸ்மாகரத்சரசிஜேஸ்துசமத்வஹம்சஃ. தபோவித்யாவிரக்த்யாதிசத்குணௌகாகரானஹம் வாதிராஜகுரூன் வந்தேஹயக்ரீவதயாஶ்ரயான். சித்தைர் பதைஷ்ச கம்பீரைர்வாக்கைர்மானைரகண்டிதைஹி குருபாவம் விஞ்சயந்தீ பாதி ஸ்ரீஜயதீர்த்தவாக். அர்த்திகல்பிதகல்போயம் ப்ரத்யர்த்திகஜகேசரி வியாசதீர்த்தகுருர்பூயாதஸ்மதிஷ்டார்த்தசித்தயே. துருவாதித்வாந்தரவயே வைஷ்ணவேந்தீவரிந்தவே ஸ்ரீராகவேந்திரகுரவே நமோத்யந்ததயாலவே. ரக்ஷயித்ரே போஷயித்ரே வித்யாதாத்ரே மனஸ்ஸதே பித்ரே மாத்ரே ச மித்ராய விஸ்வேஷகுரவே நதிஹ. ஆபாதமூலிபர்யந்தம் குருணாம் ஆக்ருதிம் ஸ்மரேத் தேன விக்னா ப்ரணஷ்யந்தி சித்யந்தி ச மனோரதாஹ. ஹரி ஓம். ஸ்ரீவேதாந்தமஹாசலம் ஹி பரிதஸ்ஸம்யோஜ்யசூத்ராஹிபம் சத்வாதாகமபோஷிதாத்மஹ்ருதயம் தத்பூர்வபக்ஷாசுரைஹ சித்தாந்தோக்திசுரேஸ்வரைஶ்ச மதிதோ யஃ கிருஷ்ணதுர்த்தாம்புதிஹ ஸ்வீயானாம் அம்ருதம் ப்ரயச்சதி ஸமாம் பயாத் குணோத்யன்மணிஹ. ஸ்ரீ குருப்போ நமஹ. ಭಾವಿ ಸಮೀರರಾದ ವಾದಿರಾಜರು ರಚನೆ ಮಾಡಿದಂತಹ ರುಕ್ಮಿಣೀಶ್ ವಿಜಯ ಎಂಬುವಂತಹ ಶ್ರೇಷ್ಠವಾದ ಕೃತಿ, ಕೃಷ್ಣನ ವರ್ಣನಾತ್ಮಕವಾದಂತಹ ಸುಂದರವಾದಂತಹ ಮಹಾಕಾವ್ಯ ಶಾಸ್ತ್ರ ಎಲ್ಲವೂ ಆಗಿದೆ. ರಾಜರು ಕೃಷ್ಣನನ್ನ ಕುರಿತಾಗಿ ಒಂದು ಕೃತಿಯನ್ನು ಮಾಡಿದ್ದಾರೆ. ಕಾರಣ, ಭಗವಂತನ ಅವತಾರಗಳ ಜ್ಞಾನ ನಮಗೆ ಅತ್ಯಗತ್ಯ. ಆಚಾರ್ಯರು ಮೋಕ್ಷಕ್ಕೆ ಕಾರಣ ಯಾವುದು ಅಂತನ್ನೋದನ್ನು ತಿಳಿಸ್ತಾ, ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾ ಹರೇಶ್ಚಯೇ ತದಾವೇಶಾಂ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿ ನಚಾನ್ಯಥಾ. ಭಗವಂತನಲ್ಲಿ ಭಕ್ತಿ ಬರಬೇಕು. ಭಕ್ತಿ ಬರಬೇಕು ಅಂತಂದ್ರೆ, ಭಕ್ತಿ ಅಂತಂದ್ರೆ ಭಗವಂತನ ಮಹಿಮಾ ಜ್ಞಾನ ಪುರಸ್ಸರವಾದ, ಅವನಲ್ಲಿ ಅತ್ಯಂತ ನಿಕಟವಾದ, ಎಲ್ಲರಿಗಿಂತ ಮಿಗಿಲಾದ, ಅಚಾಲ್ಯವಾದಂತಹ, ಯಾವುದರಿಂದಲೂ ವಿಚಲಿತವಾಗದಂತಹ ಪ್ರೀತಿಯನ್ನ ಸ್ನೇಹವನ್ನ ಭಕ್ತಿ ಅಂತ ಕರೀತಾ ಇದ್ದಾರೆ. ಆ ಭಕ್ತಿಗೆ ಜ್ಞಾನ ಪ್ರಧಾನವಾದಂತಹ ಅಂಗ. ಜ್ಞಾನ ಅಂತಂದ್ರೆ ಮಹಿಮಾಜ್ಞಾನ, ಭಗವಂತನ ಮಹಿಮಾಜ್ಞಾನ. ಭಗವಂತನ ಮಹಿಮಾಜ್ಞಾನ ಅಂತಂದ್ರೆ ಅವನಲ್ಲಿ ಏನು ಅನೇಕ ಗುಣಗಳಿವೆ, ಆ ಗುಣಗಳ ಚಿಂತನೆ, ಜೊತೆಗೆ ಅವನ ಅವತಾರಗಳ ಚಿಂತನೆ, ಅದನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವತಾರಾನ್ ಹರೇರ್ ಜ್ಞಾತ್ವ, ಯಾವುದು ಭಗವಂತನ ಅವತಾರ ಯಾವುದು ಭಗವಂತನ ಅವತಾರ ಅಲ್ಲ ಅದನ್ನು ಸರಿಯಾಗಿ ತಿಳಿಯಬೇಕು. ಭಗವಂತನ ಅವತಾರಗಳು ಯಾವುದು? ಕೆಲವರು ಹೇಳುವಂತೆ ಕೆಲವೊಂದು ಪೂರ್ಣ ಅವತಾರ, ಕೆಲವೊಂದು ಅರ್ಧ ಅವತಾರ. ಅದು ಏನು ಅದನ್ನು ವಿಮರ್ಶೆ ಮಾಡಬೇಕು. ಸರಿಯಾದ ಅನ್ಸದ್ ಯಾವುದು? ಮತ್ಸ್ಯಕುರ್ಮಾದಿ ದಶಾವತಾರಗಳು, ಅದಲ್ಲದೇನೆ ದತ್ತ, ಧನ್ವಂತರಿ, ಹಾಗೆ ಕಪಿಲ, ವೇದವ್ಯಾಸ, ಇದಲ್ಲದೆ ಬೇರೆ ಬೇರೆ ಅವತಾರಗಳು ಭಗವಂತನದ್ದೇನಿದೆ ಅದರ ಚಿಂತನೆ ಮಾಡಬೇಕು. ಈ ಅವತಾರಗಳಲ್ಲಿ ಬಲರಾಮ ಭಗವಂತನ ಅವತಾರ ಅಂತ ಹೇಳ್ತಾರೆ, ಬುದ್ಧ ಭಗವಂತನ ಅವತಾರ ಅಲ್ಲ ಅಂತ ಹೇಳ್ತಾರೆ. ಯಾವುದು ಭಗವಂತನ ಅವತಾರ? ಯಾವುದು ಭಗವಂತನ ಅವತಾರ ಅಲ್ಲ? ಅದನ್ನು ವಿಮರ್ಶೆಯನ್ನು ಮಾಡಬೇಕು. ಹೀಗೆ ಭಗವಂತನ ಅವತಾರಗಳು, ಅವತಾರದ ಮಹಿಮೆ, ಅದರ ಚಿಂತನ ಪುರಸ್ಸರವಾದಂತಹ ಭಗವಂತನ ಜ್ಞಾನ ಏನಿದೆ ಅದು ಮೋಕ್ಷಕ್ಕೆ ಕಾರಣ ಅಂತನ್ನೋದನ್ನ ಆಚಾರ್ಯ ನಿರೂಪಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ಅವತಾರಗಳು ಏನಿದೆ ಅದನ್ನು ತಿಳಿಯಬೇಕು, ಅವತಾರಗಳ ಲೀಲೆಗಳನ್ನು ತಿಳಿಯಬೇಕು. ಅದರಲ್ಲಿ ವಿಶೇಷವಾಗಿ ಭಗವಂತ ರಾಮಕೃಷ್ಣನಾಗಿ ಜಗತ್ತಿಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ರಾಮಕೃಷ್ಣ ರೂಪಗಳು ಮಾನುಷ ರೂಪಗಳು, ಭಗವಂತ ಮತ್ಸ್ಯನಾಗಿ, ಕುರುಮನಾಗಿ, ಒಮ್ಮೆ ಆಮೆಯಾಗಿ, ಮತ್ತೊಮ್ಮೆ ಮೀನಾಗಿ ಅವತಾರ ಮಾಡ್ತಾ ಇದ್ದಾರೆ. ರಾಮಕೃಷ್ಣನಾಗಿ ಭಗವಂತ ಮನುಷ್ಯರಂತೆ ಮನುಷ್ಯರ ಮಧ್ಯದಲ್ಲಿದ್ದು ಮನುಷ್ಯರು ಹೇಗಿರಬೇಕು ಅಂತನ್ನೋದನ್ನು ತೋರಿಸ್ತಾ ಇದ್ದಾರೆ. ಅಂತಹ ಅವತಾರಗಳನ್ನ ತಿಳಿಬೇಕು. ಆದ್ದರಿಂದ ಕೃಷ್ಣ ಅವತಾರದ ಚರಿತ್ರೆಯನ್ನ ರಾಜರು ಸುಂದರವಾದಂತಹ ಕಾವ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ರಾಜರು ಹೀಗೆ ದೇಶ ಸಂಚಾರ ಮಾಡ್ತಾ ಪುಣೆಗೆ ಹೋದಾಗ ಅಲ್ಲಿಯ ರಾಜ ಅವನೊಂದು ಘೋಷಣೆಯನ್ನು ಮಾಡಿದ್ದ. ಸಂಸ್ಕೃತ ವಾಂಗ್ಮಯದಲ್ಲಿ ಯಾವುದು ದೊಡ್ಡ ಮಹಾಕಾವ್ಯನೋ, ಎಲ್ಲದಕ್ಕಿಂತ ಮಿಗಿಲಾದ ಮಹಾಕಾವ್ಯ, ಶ್ರೇಷ್ಠವಾದ ಮಹಾಕಾವ್ಯ ಯಾವುದಿದೆಯೋ ಅದಕ್ಕೆ ನಾವು ಮೆರವಣಿಗೆ ಮಾಡಬೇಕು, ಅದಕ್ಕೆ ಊರಿನಲ್ಲೆಲ್ಲ ಅದರ ಮೆರವಣಿಗೆ ಆಗಬೇಕು ಅಂತ ರಾಜ ಘೋಷಣೆ ಮಾಡುತ್ತಾರೆ. ಪಂಡಿತರೆಲ್ಲ ಒಟ್ಟು ಸೇರ್ತಾರೆ, ಅವರೆಲ್ಲ ವಿಮರ್ಶೆಗಳನ್ನು ಮಾಡ್ತಾರೆ. ವಿಮರ್ಶೆಯನ್ನು ಮಾಡಿ ಮಹಾಕಾವ್ಯಗಳು, ಪಂಚಮಹಾಕಾವ್ಯಗಳು ಒಂದು ಪ್ರಸಿದ್ಧವಾದಂತಹ ಕಾವ್ಯಗಳೇನಿದೆ, ಕಾಳಿದಾಸನ ಕಾವ್ಯ, ಮಾಘನ ಕಾವ್ಯ, ಇಂತಹ ಕಾವ್ಯಗಳನ್ನೆಲ್ಲ ಪರಿಶೀಲನೆ ಮಾಡಿ ಅದರಲ್ಲಿ ಮಿಗಿಲಾದ ಕಾವ್ಯ ಅಂತಂದ್ರೆ ಮಾಘನ ಶಿಶುಪಾಲವಧ ಅಂತ ತೀರ್ಮಾನ ಮಾಡುತ್ತಾರೆ. ಅದರಲ್ಲಿ ಮಹಾಕಾವ್ಯಕ್ಕೆ ಏನು ಲಕ್ಷಣಗಳಿರಬೇಕೋ ಆ ಲಕ್ಷಣಗಳೆಲ್ಲವೂ ಕೂಡ ಅದರಲ್ಲಿದೆ. ಆದ್ದರಿಂದ ದೊಡ್ಡ ಕಾವ್ಯ ಅದು. ಮಹಾಕಾವ್ಯದ ಲಕ್ಷಣಗಳು ಉಳಿದ ಕಾವ್ಯಗಳಲ್ಲಿ ಇದ್ದರೂ ಕೂಡ ಇದರಲ್ಲಿರುವ ವರ್ಣನೆ, ಇದರಲ್ಲಿರುವಂತಹ ಆ ವಿಚಾರಗಳು ತುಂಬಾ ಸೊಗಸಾಗಿದೆ. ಆದ್ದರಿಂದ ಇದು ಮಾನನೀಯ ಅಂತ ಎಲ್ಲ ಪಂಡಿತ ಮಂಡಳಿ ತೀರ್ಮಾನ ಮಾಡುತ್ತೆ. ರಾಜರು ಆ ಪ್ರದೇಶಕ್ಕೆ ಹೋದಾಗ ವಾದಿರಾಜರಿಗೆ ಆ ವಿಚಾರ ಗೊತ್ತಾಗತ್ತೆ. ರಾಜರು ಒಂದು ಮಾತನ್ನು ತಿಳಿಸ್ತಾರೆ. ವಾದಿರಾಜರು ಆ ದೇಶದ ರಾಜನಿಗೆ, ಅರಸನಿಗೆ ತಿಳಿಸ್ತಾರೆ, ನಮ್ಮಲ್ಲಿ ಒಂದು ಕಾವ್ಯ ಇದೆ, ಆ ಕಾವ್ಯವನ್ನು ಪರಿಶೀಲನೆ ಮಾಡಿ, ನಿಮಗೆ ಅದರಲ್ಲಿಯೂ ಕೂಡ ಇದೆ ಶ್ರೇಷ್ಠ ಅಂತ ಅನಿಸ್ತಂದ್ರೆ ಇದರ ಮೆರವಣಿಗೆ ಆಗಲಿ ಅಂತ. ಆಯ್ತು, ಹೇಗೂ ನಾವು ಶ್ರೇಷ್ಠವಾದದ್ದು ಯಾವುದು ಅಂತ ತೀರ್ಮಾನ ಮಾಡಲಿಕ್ಕೆ ಅಂತ ಕುಳಿತಾಗ ಇನ್ನು ಸ್ವಲ್ಪ ದಿವಸ ಆಗ್ತದೆ ಅಂದ್ರೆ ಆಗಲಿ ಪರವಾಗಿಲ್ಲ, ಅದನ್ನು ಪರಿಶೀಲನೆ ಮಾಡಿ ಮುಂದೆ ತೀರ್ಮಾನ ಮಾಡೋಣ ಅಂತ ರಾಜ ಒಪ್ಪಿಗೆಯನ್ನು ಕೊಡ್ತಾನೆ. ರಾಜರು, ವಾದಿರಾಜರು 20 ದಿವಸ ಉಡುಪಿಯಲ್ಲಿರುವಂತಹ ಕಾವ್ಯ, ನಾವು ಉಡುಪಿಯವರು ಆದ್ದರಿಂದ 20 ದಿವಸ ಬೇಕಾಗತ್ತೆ ಅಂತ ಹೇಳಿರ್ತಾರೆ. ಆಯ್ತು ಅಂತ ರಾಜ ಒಪ್ಪಿರ್ತಾನೆ, ಅರಸ ಒಪ್ಪಿರ್ತಾನೆ. ಕಾವ್ಯ ಅಲ್ಲಿ ತನಕ ಸಿದ್ಧ ಆಗಿರೋದಿಲ್ಲ. ವಾದಿರಾಜರು ಕಾವ್ಯವನ್ನು ರಚನೆ ಮಾಡ್ತಾರೆ, ಅವರು ಹೇಳಿ ನಂತರದಲ್ಲಿ ಕಾವ್ಯ ರಚನೆ ಮಾಡುತ್ತಾರೆ. 20 ದಿವಸ ಅವಧಿ ಇದೆ, 20 ದಿವಸದಲ್ಲಿ ಕಾವ್ಯ ಆಗಬೇಕು ಅಂತ ಟೆನ್ಷನ್ ಅವರಿಗಿಲ್ಲ, ಉದ್ವೇಗ ಅವರಿಗಿಲ್ಲ, ಕಾವ್ಯ ರಚನೆ ಆಗತ್ತೆ. ಹೇಗೆ? 19 ದಿನಗಳಲ್ಲಿ 19 ಸರ್ಗದ ಕಾವ್ಯ ನಿರ್ಮಾಣ ಆಗತ್ತೆ. ದಿವಸಕ್ಕೆ 1 ಸರ್ಗದಂತೆ ಕಾವ್ಯವನ್ನು ರಚನೆ ಮಾಡ್ತಾರೆ ವಾದಿರಾಜ. ಒಂದೊಂದು ಸರ್ಗದಲ್ಲಿ 60, 70, 80 ಶ್ಲೋಕಗಳು ಇವೆ. ಅದರಲ್ಲಿ ಬಹಳ ಸುಂದರವಾದ ಸುಲಲಿತವಾದ ಶ್ಲೋಕಗಳು, ಒಳ್ಳೆಯ ಒಂದೊಂದು ಶ್ಲೋಕಗಳು ವಾದಿರಾಜರದ್ದೇನಿದೆ ಅಂತಹ ಕವಿತೆಯನ್ನ ಎಂತಹ ಮಹಾಕವಿಗಳು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಅಷ್ಟು ಅರ್ಥವತ್ತಾಗಿದೆ, ಅಷ್ಟು ಅಲಂಕಾರಪೂರ್ಣವಾಗಿದೆ, ಅಷ್ಟು ಗಂಭೀರವಾಗಿದೆ, ಸುಂದರವಾಗಿದೆ, ತಾತ್ವಿಕವಾಗಿದೆ. ಅದು ವಾದಿರಾಜರ ಕಾವ್ಯದ ಶೈಲಿ. ಅದನ್ನು ಹೇಗೆ ರಚನೆ ಮಾಡ್ತಾ ಇದ್ರು? ದೈನಂದಿನ ಚಟುವಟಿಕೆಯಲ್ಲಿ ಅವರ ಆಚಾರದಲ್ಲಿ ಯಾವ ವ್ಯತ್ಯಾಸವೂ ಆಗಲಿಲ್ಲ. ಪ್ರತಿನಿತ್ಯ ಏನು ಪೂಜೆ, ಅನ್ಹಿಕ, ತಮ್ಮದು ಪಾಠ, ಪ್ರವಚನ ಏನು ನಡೀತಾ ಇದೆ ಯಥಾ ಪ್ರಕಾರ ನಡೀತಾ ಇದೆ. ಅವರು ಜನತೆಗೆ ಪೂಜೆ ಆದ ನಂತರದಲ್ಲಿ ಜನತೆಗೆಲ್ಲ ತೀರ್ಥ ಕೊಡೋದು ಮೊದಲಾದಂತಹ ಸಂದರ್ಭ ಏನಿರ್ತದೋ ಆವಾಗ ಕಾವ್ಯವನ್ನು ರಚನೆ ಮಾಡ್ತಾ ಹೇಳ್ತಾ ಹೋಗಬೇಕಂತೆ, ಪಕ್ಕದಲ್ಲಿ ಕುಳಿತಂತಹ ಶಿಷ್ಯ ಬರಿತಾ ಹೋಗಬೇಕಂತೆ. ಹಾಗೆ ದಿವಸಕ್ಕೆ 1 ಸರ್ಗದಂತಹ ಕಾವ್ಯವನ್ನ ರಚನೆ ಮಾಡ್ತಾ ಇದ್ದಾರೆ. ಎಂತಹ ಶ್ಲೋಕಗಳು, ಸುಂದರವಾದಂತಹ ಶ್ಲೋಕಗಳು, ಒಳ್ಳೆಯ ಪ್ರಾಸ, ಒಳ್ಳೆಯ ಅಲಂಕಾರ. ಸಾರ ಸಾರ ಸಂಸಾರೇ ಸಸಾರ ಸುರಸೂರಸಂ ಸಸಾರ ಸರಸಾರೋ ರಸರಸಿ ಸರಸಾರಸಿ. ಎರಡೇ ಅಕ್ಷರ ಸಾರ, ಎರಡೇ ಅಕ್ಷರದಲ್ಲಿ ಶ್ಲೋಕ. ಇನ್ನ ಒಂದೇ ಅಕ್ಷರದಲ್ಲಿ ಶ್ಲೋಕ, ತಕಾರದಿಂದ ಶ್ಲೋಕ, ನಕಾರದಿಂದ ಶ್ಲೋಕ. ನಾನಾನ ನಾನ ನುನ್ನೂ ನಂ ನೈನೋ ನನ್ನೆನ್ನು ನನ್ನು ನೋಹು ನಾನಲ್ಲನುನ್ನೇ ನಾನೇನ ನೋ ನೋ ನೇನ ನೋ ನನು. ಇದು ಶ್ಲೋಕ. ಇಂತಹ ಶ್ಲೋಕಗಳ ಇರುವಂತಹ ಒಂದು ಕಾವ್ಯವನ್ನ ಅನಾಯಾಸವಾಗಿ ಸುಂದರವಾಗಿ ರಚನೆ ಮಾಡಿದ್ದಾರೆ ವಾದಿರಾಜರು. ಅಂತಹ ಕಾವ್ಯವನ್ನು ಪರಿಶೀಲನೆ ಮಾಡಿದಾಗ ಪಂಡಿತರು ಹೇಳ್ತಾರೆ, ಈ ಕಾವ್ಯದ ಮುಂದೆ ಗೆಲ್ಲುವಂತಹ ಕಾವ್ಯ ಇದ್ಯಾವುದು ಇನ್ಯಾವುದು ಇಲ್ಲ. ಯಾಕೆ? ಇದು ಎಲ್ಲವನ್ನು ಗೆಲ್ಲುವ ಕಾವ್ಯ, ರುಕ್ಮಿಣೀಶನ ವಿಜಯ. ಆದ್ದರಿಂದ ಇದು ಎಲ್ಲವನ್ನು ವಿಜಯಿಸಿದೆ ಅಂತಹ ಮಹಾಕಾವ್ಯ ಇದು. ಆದ್ದರಿಂದ ಅದು ಶಿಶುಪಾಲ ವಧ, ಇದು ರುಕ್ಮಿಣೀಶ ವಿಜಯ. ಹೆಸರಿನಲ್ಲೇ ಅದರ ವೈಶಿಷ್ಟ್ಯ ವ್ಯತ್ಯಾಸ ನಮಗೆ ಗೊತ್ತಾಗ್ತಾ ಇದೆ. ಮಾಘನ ಮಹತ್ವವನ್ನು ಹೇಳ್ತಾರೆ, ನವಸರ್ಗೇ ಗತೇ ಮಾಘೆ ನವಶಬ್ದೋ ನವಿದ್ಯತೆ ಅಂತ. ಮಾಘನ ಕಾವ್ಯ ಏನಿದೆ, ಕಾವ್ಯದಲ್ಲಿ 9 ಸರ್ಗ ಕಳೀತು ಅಂದ್ರೆ ನಾವು ಕೋಶ ಹುಡುಕಿದರೂ ಕೂಡ ಹೊಸ ಶಬ್ದ ಉಳಿಯೋದಿಲ್ಲ ಅಂತ. ಅಂದರೆ ಹೊಸ ಹೊಸ ಶಬ್ದಗಳೇನಿದೆ ಅದನ್ನೆಲ್ಲ ಸೇರಿಸಿ ಕಾವ್ಯ ರಚನೆ ಮಾಡಿದ್ದಾನೆ ಅಂತನ್ನೋದು ಮಾಘನ ವೈಶಿಷ್ಟ್ಯ. ಆದರೆ ವಾದಿರಾಜರು ಒಂದು ಸುರಳಿತ ಒಂದು ಶ್ಲೋಕದಲ್ಲಿ ಚಾಟುಕ್ತಿಯಲ್ಲಿ ಹೇಳ್ತಾರೆ, ಅಸನಿ ಸಮ ಕಠೋರ ಮಲ್ಲಘಾತೋ ಮೃದುನಿ ಹರೇರ ಫಲ ಕಲೇವರೇಭು ಮೃದು ಸರಸ ಕವೇ ಪುರಕ್ಕಿಮಿಡ್ಯ ಕಠಿಣ ಪದಪ್ರಿಯ ಕಾವ್ಯಕಾರ ಶೀಲ. ಸರಸವಾದಂತಹ ಸುಂದರವಾದಂತಹ ಶ್ಲೋಕಗಳ ಉಳ್ಳಂತಹ ಕಾವ್ಯದ ಮುಂದೆ ಕಠಿಣ ಪದಗಳು ಜೋಡಿಸಿ ಆಲೋಚನೆ ಮಾಡಿ ಹುಡುಕಿ ಕೆದಕಿ ಶಬ್ದಗಳನ್ನು ಹೊಂದಿಸಿ ಮಾಡಿದಂತಹ ಕಾವ್ಯ ಅದು ಶೋಭಾಯಮಾನ ಆಗೋದಿಲ್ಲ ಅಂತ. ಅದಕ್ಕೆ ಯಾವ ಪ್ರಸಂಗದಲ್ಲಿ ಹೇಳ್ತಾರೆ, ಚಾಣೂರನೊಟ್ಟಿಗೆ ಯುದ್ಧ ಆಗ್ತಾ ಇರ್ತದೆ, ಕೃಷ್ಣನಿಗೂ ಚಾಣೂರನಿಗೂ ಯುದ್ಧ ಆಗ್ತಾ ಇರ್ತದೆ. ಚಾಣೂರ ಅನೇಕ ವರ್ಷಗಳ ಪ್ರಯತ್ನ ಮಾಡಿ ಮಾಂಸ ತಿಂದು ಅನೇಕ ಅಭಕ್ಷ ಭಕ್ಷಣಗಳನ್ನೆಲ್ಲ ಮಾಡಿ ದೇಹವನ್ನು ಪುಷ್ಟಗೊಳಿಸಿ ವ್ಯಾಯಾಮಗಳನ್ನು ಮಾಡಿ ಬೆಳೆಸಿದಂತಹ ದೇಹ, ಅವನು ಕೃಷ್ಣನ ಮೇಲೆ ಪೆಟ್ಟನ್ನು ಕೊಡ್ತಾ ಇದ್ದಾನಂತೆ. ಆದರೆ ಕೃಷ್ಣ ಕಾಡಿನಲ್ಲಿ ಸಹಜವಾಗಿ ಬೆಳೆದಂತಹ ವ್ಯಕ್ತಿ, ಅವನು ಯಾವ ವ್ಯಾಯಾಮ ಯಾವ ಪ್ರಯಾಸ ಯಾವುದೂ ಇಲ್ಲದೇನೆ ದೇಹವನ್ನು ಬೆಳೆಸದೇನೆ ತಾನಾಗಿ ಸಹಜವಾಗಿ ಬಂದಂತಹ ಸಹಜ ಬಲ, ಸಹಜ ಬಲವುಳ್ಳಂತಹ ಕೃಷ್ಣನ ಪೆಟ್ಟು ಚಾಣೂರನ ಮೇಲೆ ಅದು ಬಲವಾಗಿತ್ತು. ಚಾಣೂರ ಎಷ್ಟು ಪ್ರಯತ್ನ ಪಟ್ಟು ಹೊಡೆದರೂ ಕೂಡ ಕೃಷ್ಣನಿಗೆ ಯಾವುದೂ ಕೂಡ ಹಾನಿ ಆಗ್ತಾ ಇರಲಿಲ್ಲ. ಅದು ಹೇಗೆ ಅಂದ್ರೆ, ಹೀಗೆ ಕಠಿಣ ಪದಗಳನ್ನು ಜೋಡಿಸಿ ಕಾವ್ಯವನ್ನು ರಚನೆ ಮಾಡಿದಂತಹ ಮಹಾಕವಿಯ ಕಾವ್ಯ ಅದು ಸುಲಲಿತವಾಗಿ ಸರಳವಾಗಿ ಅದು ತಾನಾಗಿ ಬಂದಂತಹ ಕವಿತೆಯ ಮುಂದೆ ತಲೆಬಾಗಬೇಕು ಹೇಗೋ ಹಾಗೆ ಅಂತ ಹೇಳ್ತಾರೆ. ಕವಿತಾ ವನಿತಾ ಚೈವ ಸ್ವಯಮೇವ ಆಗತಾ ವರ ಅಂತ. ಕವಿತೆ ತಾನಾಗಿ ಬಂದಂದ್ರೆ ಶ್ರೇಷ್ಠ ಅಂತ. ಬಲಾತ್ಕಾರ ಮಾಡಿತಂದ್ರೆ ಕವಿತೆಯನ್ನ ಸರಸ ವಿರಸ ಭವೇದಂತ, ರಸವತ್ತಾಗಬೇಕಂತ ಕವಿತೆ ಅದು ವಿರಸ ಆಗಿಬಿಡುತ್ತೆ. ಆದ್ದರಿಂದ ಕವಿತೆ ಯಾವತ್ತೂ ಕೂಡ ಸರಸವಾಗಿರಬೇಕು ಅಂತಂದ್ರೆ ಸುರಳಿತವಾಗಿ ತಾನಾಗಿ ಬರಬೇಕು ಅಂತಹ ಲಾಲಿತ್ಯ ಅದು ವಾದಿರಾಜರ ಕಾವ್ಯದಲ್ಲಿ ಇದೆ. ಸರಳವಾಗಿ ಸುಂದರವಾಗಿ ಬರುವಂತಹ ರೀತಿ ವಾದಿರಾಜರ ಕೃತಿಯ ರೀತಿ. ಹೀಗೆ ಕೇಳುವ ನೋಡುವ ಜನತೆಗೆಲ್ಲ ಆನಂದವನ್ನು ಕೊಡುವಂತಹ ಕೃತಿ. ಅಷ್ಟನ್ನು ಮಾತ್ರ ನಾವು ಆಲೋಚನೆ ಮಾಡಿ ಇದೊಂದು ಮನೋರಂಜನೆಯ ಕಾವ್ಯ ಅಂತ ನಾವು ಓದಿಬಿಟ್ರೆ ಅದರ ನಿಜವಾದ ಮಹತ್ವ ಅದಲ್ಲ. ಅದು ಹೇಗೆ ಅಂತಂದ್ರೆ, ಬಲಮುರಿ ಶಂಖ ಹೇಳ್ತಾರಲ್ಲ ಪದ್ಮನಾಭ ತೀರ್ಥರು ಹೇಳುವಂತೆ, ಶೋಭನ ಭಟ್ರು ಹೇಳುವಂತೆ, ಬಲಮುರಿಯ ಶಂಖಕ್ಕೆ ಮಹತ್ವ ಪ್ರತಿನಿತ್ಯ ಪೂಜೆ ಮಾಡಿದ್ರೆ ಬೇಕಾದಷ್ಟು ಐಶ್ವರ್ಯ ಸಿಗತ್ತೆ. ಅಂಥದ್ದು ಬಲಮುರಿ ಶಂಖ ಮಾರಿದ ಮೇಲೆ ಬೇಕಾದಷ್ಟು ದುಡ್ಡು ಬರುತ್ತೆ ಅಂತ ನಾವು ಮಾರಿದ್ರೆ ಹೇಗಾಗಬೇಕು, ಹಾಗೆ ಇದೊಂದು ಒಳ್ಳೆಯ ಕಾವ್ಯ ಅಂತ ಮನೋರಂಜನೆಗೆ ಅಂತ ಆಲಿಸಿ ಕಿವಿಯಿಂದ ಕೇಳಿ ಆನಂದ ಪಟ್ಟು ಬಿಟ್ರೆ ಅದು ಆಗೋದಿಲ್ಲ. ಇದು ಶಾಸ್ತ್ರ ಕಾವ್ಯ ಅಂತ ಅನಿಸ್ಕೊಳ್ತಾ ಇದೆ ವಾದಿರಾಜರ ಕಾವ್ಯ. ಇದು ಕೇವಲ ಕಾವ್ಯ ಆಗದೇನೆ ಶಾಸ್ತ್ರ ಕಾವ್ಯ ಅಂತ ಅನಿಸ್ಕೊಳ್ತಾ ಇದೆ. ಇದರ ಮಹತ್ವ ಮಿಗಿಲಾದಂಥದ್ದು. ಕೇವಲ ಒಬ್ಬ ಕವಿ ಕಥೆಯನ್ನ ಜೋಡಿಸಿ ರಚನೆ ಮಾಡಿದಂತಹ ಕಾವ್ಯ ಇದಲ್ಲ. ಈ ಕಾವ್ಯದ ಕಥಾನಾಯಕ ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಕಾವ್ಯಕ್ಕೆ ಒಂದು ಲಕ್ಷಣವನ್ನು ಹೇಳ್ತಾ, ಕಾವ್ಯದಲ್ಲಿ ಯಾವತ್ತೂ ಕೂಡ ನಾಯಕನಿಗೆ ದೋಷವನ್ನು ಹೇಳಬಾರದು, ನಾಯಕನ ಗುಣವನ್ನೇ ಹೇಳಬೇಕು ಅಂತ ನಿಯಮ ಇದೆ. ಹಾಗೆ ಅಂತ ಕಥಾನಾಯಕರನ್ನು ಆರಿಸಿಕೊಂಡ ವ್ಯಕ್ತಿಯಲ್ಲಿ ಯಾವ ಕವಿಗಳು ಕೂಡ ದೋಷವನ್ನು ಹೇಳೋದಿಲ್ಲ, ಗುಣಗಳನ್ನೇ ಹೇಳ್ತಾರೆ. ಆದರೆ ವಾದಿರಾಜರು ಆರಿಸಿಕೊಂಡ ಕಥಾನಾಯಕನಲ್ಲಿ ದೋಷನೇ ಇಲ್ಲ. ಏನು ಹೇಳಿದರೂ ಕೂಡ ಗುಣವನ್ನು ಎಷ್ಟು ಹೇಳಿದರೂ ಕೂಡ ಅತಿಶಯ ಅಂತ ಆಗೋದಿಲ್ಲ, ಅದು ಉತ್ಪ್ರೇಕ್ಷೆ ಅಂತ ಆಗೋದಿಲ್ಲ. ಎಲ್ಲ ಗುಣಗಳು ಕೂಡ ಸ್ವಭಾವ, ಆ ಎಲ್ಲ ಗುಣಗಳು ಕೂಡ ಭಗವಂತನ ಸ್ವಭಾವಿಯಾಗಿದೆ. ಆದ್ದರಿಂದ ಇದು ಮಿಗಿಲಾದಂತಹ ಕಾವ್ಯ. ಅದರಲ್ಲಿ ಕೂಡ ಇದರ ಶಾಸ್ತ್ರ ಕಾವ್ಯ, ಶಾಸ್ತ್ರೀಯ ವಿಚಾರಗಳನ್ನ ಕಾವ್ಯದ ಮುಖಾಂತರ ಕೊಡ್ತಾ ಇರ್ತಾರೆ. ಅನೇಕ ಶಾಸ್ತ್ರೀಯ ವಿಚಾರಗಳು ಇವತ್ತು ಶಾಸ್ತ್ರೀಯ ವಿಚಾರಗಳೇನಿವೆ ಅದನ್ನು ನಾವು ಆಲೋಚನೆ ಮಾಡಿದರೆ ನೋಡಿದರೆ ರುಕ್ಮಿಣೀಶ ವಿಜಯದಲ್ಲಿ ಎಲ್ಲವೂ ಕೂಡ ಬರ್ತಾ ಇದೆ. ತಾರತಮ್ಯವನ್ನು ನಿರೂಪಣೆ ಮಾಡುತ್ತಾರೆ, ಭೇದವನ್ನು ನಿರೂಪಣೆ ಮಾಡುತ್ತಾರೆ. ಹಾಗೆ ಅನೇಕ ರಾಜನೀತಿಗಳನ್ನು ಹೇಳುತ್ತಾರೆ, ಅನೇಕ ವಿಚಾರಗಳು ಕೂಡ ಇದರಲ್ಲಿ ಅಡಕವಾಗಿದೆ. ಭಗವಂತರ ಅನೇಕ ಅವತಾರಗಳನ್ನು ನಿರೂಪಣೆ ಮಾಡುತ್ತಾರೆ. ಕೃಷ್ಣನ ಕಥಾ ವರ್ಣನೆಯಲ್ಲೇ ಎಲ್ಲವೂ ಕೂಡ ಅಡಕವಾಗಿದೆ. ಅದು ವಾದಿರಾಜರ ಕೃತಿಯ ವೈಶಿಷ್ಟ್ಯ. ಅಂತಹ ಅನೇಕ ಶಾಸ್ತ್ರೀಯ ವಿಚಾರಗಳನ್ನು ಒಳಗೊಂಡಂತಹ, ಅದನ್ನ ಕ್ಲೇಶವಾಗಿ ಕಷ್ಟಪಟ್ಟು ಇನ್ನೊಬ್ಬರಿಗೆ ಅರ್ಥ ಆಗದಂತೆ ಹೇಳುವಂಥದ್ದು ಶಾಸ್ತ್ರ ಅಂತ. ಕೆಲವರು ಶಾಸ್ತ್ರ ಅಂತಂದ್ರೆ ಏನು ಅಂತಂದ್ರೆ, ತನಗೆ ಅರ್ಥ ಆಗದ್ದನ್ನ ಇನ್ನೊಬ್ಬರಿಗೆ ಅರ್ಥ ಆಗದೆ ಇರುವಂತೆ ಹೇಳೋದೇನಿದೆ ಅದನ್ನ ಶಾಸ್ತ್ರ ವೇದಾಂತ ಅಂತ ಹೇಳೋದಿದೆ. ಆದರೆ ಅದು ವಾದರಾಜರಿಗೆ ಮಾತ್ರ ಬಹಳ ವಿರುದ್ಧವಾಗಿ, ಅದು ಅವರಿಗೆ ಮನದಟ್ಟಾಗಿ, ಅವರಿಗೆ ಸಾಕ್ಷಾತ್ಕಾರ ಆಗಿ, ಅವರು ಇನ್ನೊಬ್ಬರಿಗೆ ಬಹಳ ಸರಳವಾಗಿ ಅರ್ಥ ಆಗುವಂತೆ ಹೇಳುವಂಥದ್ದು ಅದು ವಾದರಾಜರ ಶೈಲಿ. ಹಾಗೆ ಶಾಸ್ತ್ರೀಯ ವಿಚಾರಗಳನ್ನ ಬಹಳ ಮನಮುಟ್ಟುವಂತೆ ಬಹಳ ಸುಂದರವಾಗಿ ಸುಲಭವಾಗಿ ಹೇಳುವ ವ್ಯಕ್ತಿತ್ವ ವಾದರಾಜರದ್ದು. ಅವುಗಳನ್ನು ನಿರೂಪಣೆ ಮಾಡ್ತಾ ಕೃಷ್ಣನ ಚರಿತ್ರೆಯನ್ನ ಹೇಳ್ತಾ ಇದ್ದಾರೆ. ಇವತ್ತು ಕೃಷ್ಣನ ಚರಿತ್ರೆಯನ್ನ ಹಲವಾರು ಜನ ಹೇಳಿದರು, ವಾದರಾಜರು ಹೇಳೋದಕ್ಕೂ ಬಹಳ ವೈಶಿಷ್ಟ್ಯ ಇದೆ. ಇವತ್ತು ನಾವು ನೀವು ಕಥೆ ಹೇಳೋದಕ್ಕೂ ವಾದರಾಜರ ಮಾತಿಗೂ ವ್ಯತ್ಯಾಸ ಏನು? ಇವತ್ತು ನಾವು ಪದ್ಯಗಳನ್ನು ರಚನೆ ಮಾಡಬಹುದು, ನಮಗೂ ಕಥೆ ಕವಿತಾಶಕ್ತಿ ಇತ್ತು ಅಂದ್ರೆ ನಾವು ಪದ್ಯಗಳನ್ನು ರಚನೆ ಮಾಡಬಹುದು. ನಾವು ಪದ್ಯವನ್ನು ರಚನೆ ಮಾಡಿ ಅದನ್ನು ಹೇಳೋದಕ್ಕೂ, ದಾಸರಾಗಿ ವಿಜಯದಾಸರು ಹೇಳಿದ್ದಾರೆ, ಪುರಂದರದಾಸರು ಹೇಳಿದ್ದಾರೆ, ಆ ಪದ್ಯಗಳನ್ನು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಯಾಕೆ? ಅವರು ಭಗವಂತನನ್ನು ಕಂಡು ಅನುಭವಿಸಿ ಸಾಕ್ಷಾತ್ಕರಿಸಿಕೊಂಡು ಅದರಿಂದ ನುಡಿದಂತಹ ಮಾತು, ಆ ಮಾತಿಗೆ ಮಹತ್ವ. ಆದ್ದರಿಂದ ವಾದಿರಾಜರು ಕವಿತೆ ರಚನೆ ಮಾಡಿದ್ದು ಕವಿತಾಶಕ್ತಿಯಿಂದ ಅಂತ ಮಾತ್ರನಲ್ಲ, ಅದು ಅನುಭವದಿಂದ ಬಂದಂತಹ ಮಾತು. ಭಗವಂತನನ್ನು ನೋಡ್ತಾ, ಭಗವಂತನನ್ನು ಕಾಣ್ತಾ, ಅವನ ರೂಪಗಳು, ಅವನ ಲೀಲೆಗಳು ಅದನ್ನು ಅನುಭವಿಸ್ತಾ ಆಡಿದಂತಹ ಮಾತು ಇದಾದ್ದರಿಂದ ಅದರ ಮಹತ್ವ ಬಹಳ ಮಿಗಿಲಾಗಿದೆ ಅಂತಹ ಶ್ರೇಷ್ಠವಾದ ವಾದಿರಾಜರ ಕೃತಿ. ಅದನ್ನು ನಮ್ಮ ಗುರುಗಳೊಂದು ಮಾತನ್ನು ಹೇಳ್ತಿರ್ತಾರೆ. ಇವತ್ತು ನಮ್ಮ ಸಿದ್ಧಾಂತ, ಮಾಧ್ವ ಸಿದ್ಧಾಂತದ ವೈಶಿಷ್ಟ್ಯ ಅದು ಬಹಳ ಮಿಗಿಲಾದದ್ದು. ಯಾಕೆಂತಂದ್ರೆ, ಇವತ್ತು ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತಂದ್ರೆ ಅದನ್ನು ನಂಬಬೇಕು. ದೇವರು ಹೀಗಿದ್ದಾನೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ, ವಾದಿರಾಜರೇನು ಹೇಳ್ತಾರೆ, ಅದನ್ನ ಒಪ್ಪಬೇಕು, ಒಪ್ಪಬಹುದು. ಯಾಕೆ ಅಂತಂದ್ರೆ, ಇವತ್ತು ತತ್ವವನ್ನು ತಿಳಿಸಲಿಕ್ಕೆ ಅಂತ ಹೊರಟವರು ಎಲ್ಲರೂ ಕೂಡ, ಎಲ್ಲ ಮತಾಚಾರ್ಯರು ಕೂಡ ತತ್ವವನ್ನು ತಿಳಿಸಲಿಕ್ಕೆ ಅಂತ ಹೊರಟವರು. ತತ್ವವನ್ನು ತಿಳಿಸಲಿಕ್ಕೆ ಅಂತ ಹೊರಟವರಿಗೆ ಯಾರಿಗೂ ತತ್ವದ ಸಾಕ್ಷಾತ್ಕಾರ ಆಗಲಿಲ್ಲ. ಒಬ್ಬರ ಪ್ರಕಾರ ತತ್ವ ಸಾಕ್ಷಾತ್ಕಾರ ಆಯ್ತಂದ್ರೆ ಜಗತ್ತೇ ಕಾಣಿಸೋದಿಲ್ಲ, ಎಲ್ಲೋ ಒಂದಾಗತ್ತೆ, ಒಂದಾದ್ರೆ ಜಗತ್ತೇ ಕಾಣೋದಿಲ್ಲ. ಅಂಥವ್ರು ಉಪದೇಶ ಯಾರಿಗೆ ಮಾಡಬೇಕು? ಏನು ಉಪದೇಶ ಮಾಡಬೇಕು? ಉಪದೇಶ ಅನ್ನೋದಿಲ್ಲ, ಉಪದೇಶ ಪಡೆಯೋರಿಲ್ಲ, ಉಪದೇಶ ಮಾಡೋರಿಲ್ಲ, ಎಲ್ಲೋ ಒಂದೇ. ಆದ್ದರಿಂದ ಉಪದೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವನಿಗೆ ಸಾಕ್ಷಾತ್ಕಾರ, ಉಪದೇಶ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಸಾಕ್ಷಾತ್ಕಾರ ಆಗಲಿಲ್ಲ ಅಂತ ಅರ್ಥ. ಇನ್ನೊಬ್ಬರ ಪ್ರಕಾರ, ರಾಮಾನುಜಾಚಾರ್ಯರ ಪ್ರಕಾರ, ಇಲ್ಲಿ ಸಾಕ್ಷಾತ್ಕಾರ ಇಲ್ಲ, ಪ್ರಪಂಚದಲ್ಲಿ ಇರುವ ತನಕ ಸಾಕ್ಷಾತ್ಕಾರ ಇಲ್ಲ, ಪರೋಕ್ಷ ಜ್ಞಾನವೇ. ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಸಾಕ್ಷಾತ್ಕಾರ ಅಂತ ಅನ್ನೋದಿಲ್ಲ, ಅದು ಅಲ್ಲಿ ಹೋದ ಮೇಲೆ ಮೋಕ್ಷದಲ್ಲೇ ಸಾಕ್ಷಾತ್ಕಾರ. ಆಚಾರ್ಯರ ಸಿದ್ಧಾಂತದ ಪ್ರಕಾರ ತತ್ವವನ್ನ ನಾವು ಭೂಮಿಯಲ್ಲಿದ್ದಾಗಲೇ ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದು. ಅವ್ರು ಹೇಳ್ತಾರೆ, ನಾನು ನೋಡಿದ್ದೇನೆ ದೇವರನ್ನ, ನಾನು ನಿಮ್ಗೇನು ಹೇಳ್ತೇನೆ ಸುಮ್ಮನೆ ಹೇಳೋದಲ್ಲ, ನಾನು ದೇವರನ್ನ ನೋಡಿ ಅನುಭವಿಸಿ ದೇವರು ಹೀಗಿದ್ದಾನೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಆಚಾರ್ಯರ ಸಿದ್ಧಾಂತದ ವೈಶಿಷ್ಟ್ಯ. ಇದರಲ್ಲಿ ಆಚಾರ್ಯರು ನೋಡಿದ್ದಾರೆ, ಆಚಾರ್ಯರ ಸಿದ್ಧಾಂತದಲ್ಲಿ ಆಚಾರ್ಯರ ತತ್ವವನ್ನು ಅನುಸರಿಸಿ ಅದೇ ಸಿದ್ಧಾಂತದಲ್ಲಿ ಬಂದಂತಹ ಮಹಾನುಭಾವರು ಅನೇಕ ಜನ, ಜಯತೀರ್ಥರು, ವ್ಯಾಸರಾಯರು, ಪುರಂದರದಾಸರು, ವಿಜಯದಾಸರು, ರಾಯರು, ಅವರೆಲ್ಲರೂ ಕೂಡ ಭಗವಂತನ ನೋಡಿ, ನೋಡಪ್ಪ ನಾನು ಭಗವಂತ ನೋಡಿದ್ದೇನೆ, ಭಗವಂತ ಹೀಗಿದ್ದಾನೆ, ಅವನನ್ನ ನೀನು ಹೀಗೆ ಉಪಾಸನೆ ಮಾಡು, ನಿನಗೆ ದೇವರು ಸಿಗ್ತಾನೆ, ನೀನು ನೋಡಬಹುದು ದೇವರನ್ನ ಅಂತ ಹೇಳಿದ್ದು ಈ ಸಿದ್ಧಾಂತದಲ್ಲಿ ಮಾತ್ರ. ಇದು ಮಾಧ್ಯ ಸಿದ್ಧಾಂತದ ಮಹತ್ವ. ಅಂತಹ ಶ್ರೇಷ್ಠವಾದ ಸಿದ್ಧಾಂತದಲ್ಲಿ ಎತ್ತರದಲ್ಲಿರುವ ಭಾವಿಸಮೀರರಾದ ಮುಂದಿನ ಕಲ್ಪದಲ್ಲಿ ಅವರೇ ಆಚಾರ್ಯರಾಗಿ ಗ್ರಂಥಗಳನ್ನು ರಚನೆ ಮಾಡುವಂತಹ ಮಹಾನುಭಾವರಾದ ವಾದಿರಾಜರು ಭಗವಂತನನ್ನ ಕಣ್ಣಾರೆ ಕಾಣ್ತಾ ನೋಡ್ತಾ ಅವನ ಲೀಲೆಗಳನ್ನು ಅನುಭವಿಸ್ತಾ ಅವರು ಶ್ರೇಷ್ಠವಾದ ಕಾವ್ಯವನ್ನ ಏನು ರಚನೆ ಮಾಡಿದ್ದಾರೆ, ರುಗ್ಮಿಣೀಶ್ ವಿಜಯ ಅಂತ. ಅದು ಅತ್ಯಂತ ಮಿಗಿಲಾದಂಥದ್ದು. ಅದನ್ನ ಈ ದಿನಗಳಲ್ಲಿ ಯಥಾಶಕ್ತಿ ಇವರು ಹೇಳಿದಂತೆ ಒಳ್ಳೆ ಶ್ರದ್ಧಾಭಕ್ತಿಯಿಂದ ಹೇಳಿಸ್ತಾ ಇದ್ದಾರೆ. ನಾವು ಯಥಾಶಕ್ತಿ ಇದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಯಾಕೆಂದ್ರೆ ವಾದಿನಿತೀರ್ಥರು ಅಂತ ಹೇಳ್ತಾರೆ, ಸ್ನಾನ ಸಂಕಲ್ಪವತ್ಸ್ಯಾದ. ಇದು ಹೇಗೆ ಅಂತಂದ್ರೆ, ಸಮುದ್ರ ಸ್ನಾನ ಸಂಕಲ್ಪನೆ, ನಾನು ಸಮುದ್ರ ಸ್ನಾನ ಕರಿಷ್ಯಾಮಿ ಅಂತ, ಸಮುದ್ರ ಸ್ನಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತೇವೆ. ಸಮುದ್ರ ಸ್ನಾನ, ಸಮುದ್ರದ ನೀರನ್ನು ಮೈ ಮೇಲೆ ಹಾಕೊಳ್ತೇವ, ಎಲ್ಲೋ ಸಮುದ್ರದ ಒಂದು ಭಾಗದಲ್ಲಿ ನಿಂತುಕೊಂಡು ನಮ್ಮ ದೇಹಕ್ಕೆ ಎಷ್ಟು ತಗಲಿಕ್ಕೆ ಸಾಧ್ಯನೋ ಅಷ್ಟು ನೀರು ಮಾತ್ರ ನಮಗೆ ತಗಲತ್ತೆ, ಆದ್ರೆ ನಮ್ಮ ಸಂಕಲ್ಪ ಮಾತ್ರ ಸಮುದ್ರ ಸ್ನಾನವನ್ನು ಮಾಡ್ತೇನೆ ಅಂತ. ಹಾಗೆ ರುಗ್ಮಿಣೀಶ್ ವಿಜಯ ಅಂತ ದೊಡ್ಡ ಸಮುದ್ರ, ಆ ಸಮುದ್ರದಲ್ಲಿರುವಂತಹ ವಿಚಾರಗಳು ಅನೇಕ, ಅದೆಲ್ಲವೂ ಕೂಡ ನಮಗೆ ನಮ್ಮ ಬುದ್ಧಿಗೆ ತಾಗೋದ್ರೆ ನಮ್ಮ ಬಾಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಾಯಿಗೆ ನಮ್ಮ ಬುದ್ಧಿಗೆ ಎಷ್ಟು ಎಟಕತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ಈ ಕಾಲದಲ್ಲಿ ಯಥಾಶಕ್ತಿ ನೋಡೋಣ. ಅದರಿಂದ ಸಮುದ್ರ ಸ್ನಾನದ ಸಂಕಲ್ಪದಿಂದ ಹೇಗೆ ಭಗವಂತ ಪ್ರೀತನಾಗಿ ಆ ಫಲವನ್ನು ಕೊಡ್ತಾನೋ ಅಂತ ಫಲವನ್ನ ನಮಗೆ ನಿಮಗೆ ಭಗವಂತ ಕರುಣಿಸಲಿ ಅಂತ ಕಥಾ ನಾಯಕನಾದ ಆರಾಧ್ಯನಾದ ಭಗವಂತನನ್ನ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚಮಥಿತೋ ಯಃ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ದೇವತೆಗಳು ಹಿಂದೆ ಸಮುದ್ರ ಮಥನ ಮಾಡಿದರು, ಸಮುದ್ರದಲ್ಲಿ ಕಡಗೋಲನ್ನು ಹಾಕಿದರು. ಕಡಗೋಲು ಅಂದ್ರೆ ಮಂದರ ಪರ್ವತ, ಬಂಗಾರದ ಪರ್ವತ ಮಂದರ ಪರ್ವತ ಕಡಗೋಲು. ಆ ಕಡಗೋಲನ್ನ ಇಟ್ಟು ಅದಕ್ಕೆ ವಾಸುಕಿ ಸರ್ಪವನ್ನ ಸುತ್ತಿ ಹಗ್ಗವನ್ನಾಗಿ ಮಾಡಿ ಒಂದು ಕಡೆ ದೇವತೆಗಳು ಮತ್ತೊಂದು ಕಡೆ ದೈತ್ಯರು ನಿಂತುಕೊಂಡು ರಭಸವಾಗಿ ಕಡದರು. ಕಡೆದಾಗ ಅಲ್ಲಿ ಅಮೃತ ಬಂತು. ಬಂದಂತ ಅಮೃತವನ್ನ ಧನ್ವಂತರಿ ನಾಮಕನಾದ ಭಗವಂತ ಅಮೃತವನ್ನ ತೆಗೆದುಕೊಂಡು ಬಂದು ಅದನ್ನ ದೇವತೆಗಳಿಗೆ ಉಣಬಡಿಸಿದ. ಹಾಗೆ ಇವತ್ತು ಸಮುದ್ರ ಕ್ಷೀರ ಸಮುದ್ರ ಅಂತಂದ್ರೆ ದೇವರು ಕೃಷ್ಣ ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದಲ್ಲಿ ನಾವು ಮೊದಲು ಕಡಗೋಲು ನೀಡಬೇಕು. ಯಾವುದು ಕಡಗೋಲು ಅಂತಂದ್ರೆ ಉಪನಿಷತ್ತುಗಳು, ವೇದ, ಅದೆಲ್ಲ ಕಡಗೋಲು ಅಂತ ಹೇಳ್ತಾ ಇದ್ದಾರೆ. ಆ ಕಡಗೋಲನ್ನ ಸಮುದ್ರದಲ್ಲಿ ಇಟ್ಟು ಮಥನ ಮಾಡಬೇಕು. ಅದರಂತೆ ವೇದಗಳು ಉಪನಿಷತ್ತುಗಳು ಅದನ್ನ ಭಗವಂತನಲ್ಲಿಡಬೇಕು ಅಂತಂದ್ರೆ ನಾವು ವೇದಗಳಿಂದ ಭಗವಂತನ ಆಲೋಚನೆಯನ್ನು ಮಾಡಬೇಕು ಅಂತ. ಕೇವಲ ಕಡಗೋಲನ್ನ ಮೊಸರನ್ನ ಪಾತ್ರೆಯಲ್ಲಿ ಇಟ್ಟರೆ ಬೆಣ್ಣೆ ಬರೋದಿಲ್ಲ, ಅದನ್ನು ಕಡಿಬೇಕು, ಅದನ್ನು ಮಥನ ಮಾಡಬೇಕು. ಎರಡು ಪಕ್ಷದಲ್ಲಿ ಆ ಕಡೆ ಈ ಕಡೆ ರಭಸವಾಗಿ ಕಡದ್ರೆ ಅವ್ರು ಬೆಣ್ಣೆ ಬರಲಿಕ್ಕೆ ಸಾಧ್ಯ. ಹಾಗೆ ಈ ಕಡಗೋಲನ್ನ ಅಲ್ಲಿ ಇಟ್ಟರಾಗೋದಿಲ್ಲ, ಅದನ್ನು ಮಥನ ಮಾಡಬೇಕು. ಮಥನ ಮಾಡಲಿಕ್ಕೆ ಎರಡು ಪಕ್ಷ ಬೇಕು, ಆ ಕಡೆ ಈ ಕಡೆ, ಎಡಪಕ್ಷ ಬಲಪಕ್ಷ ಬೇಕು. ಎಡಪಕ್ಷ ಮತ್ತು ಬಲಪಕ್ಷ ಎರಡಿದೆ. ಎಡಪಕ್ಷ ಯಾವುದು? ಪೂರ್ವಪಕ್ಷ ಎಡಪಕ್ಷ, ಸಿದ್ಧಾಂತ ಬಲಪಕ್ಷ. ಹೀಗೆ ಪೂರ್ವಪಕ್ಷ ಸಿದ್ಧಾಂತಗಳ ಮುಖಾಂತರ ಕೆಲವರಿಗೆ ಅಭಿಪ್ರಾಯ ಇರುತ್ತೆ. ದೇವರು ಇದ್ದಾನೆ ದೊಡ್ಡವನು, ದಶ್ಚಿಂತನೆ ಮಾಡಿದ್ರೆ ಸಾಕು. ನಮಗೆ 28 ಪ್ರಶ್ನೆಗಳು, ಕೆಲವರು ಉಪನ್ಯಾಸ ಕೇಳಲಿಕ್ಕೆ ಹೋಗೋದಿಲ್ಲ ಅಂತ ಕೆಲವರು ಇದ್ದಾರೆ. ಉಪನ್ಯಾಸ ಕೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಉಪನ್ಯಾಸ ಕೇಳೋದಿಲ್ಲ? ನನ್ನ ಹತ್ರ ಒಬ್ರು ಹೇಳಿದ್ರು, ಉಪನ್ಯಾಸ ಕೇಳಿದ್ರೆ ಪ್ರಶ್ನೆಗಳು ಬರುತ್ತೆ, ಪ್ರಶ್ನೆಗಳು ಬಂದ್ರೆ ಗೊಂದಲ ಉಂಟಾಗತ್ತೆ. ನಮಗೆ ಬೇಡ ಬೇಡ, ನಮಗೆ ದೇವರು ದೊಡ್ಡವನು ಅಂತಿದ್ದಾನೆ ಅಂತ ತಿಳ್ಕೊಂಡಿದ್ದೇವೆ ಸಾಕು ನಮಗಷ್ಟು. ದೇವರ ಬಗ್ಗೆ ಚಿಂತನೆ ಉಪನ್ಯಾಸ ಅಷ್ಟೆಲ್ಲ ಕೇಳೋದು ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಬೆಣ್ಣೆ ಬರಲಿಕ್ಕೆ ಸಾಧ್ಯ ಇಲ್ಲ, ಮೊಸರು ಮೊಸರಾಗಿ ಉಳಿದಿರುತ್ತೆ, ಬಹಳ ಆದ್ರೆ ನಾಳೆ ಹುಳಿಯಾಗತ್ತಷ್ಟೇ. ಆದ್ದರಿಂದ ಮೊಸರಿಂದ ಬೆಣ್ಣೆ ಬರಬೇಕು ಅಂತ ಅಂದ್ರೆ ಅದಕ್ಕೆ ಕಡಿಬೇಕು, ಮಥನ ಮಾಡಬೇಕು. ಮಥನ ಮಾಡ್ಲಿಕ್ಕೆ ಎರಡು ಪಕ್ಷಗಳು ಬೇಕು, ಎಡಪಕ್ಷ ಮತ್ತು ಬಲಪಕ್ಷಗಳು ಬೇಕು. ಪೂರ್ವಪಕ್ಷ ಮತ್ತು ಸಿದ್ಧಾಂತಗಳೆಂಬಂತಹ ಪಕ್ಷಗಳಿಂದ ಅದನ್ನ ಮಥನ ಮಾಡಬೇಕು. ಮಥನ ಮಾಡ್ಲಿಕ್ಕೆ ಹಗ್ಗ ಬೇಕು ನೋಡಿ. ಅದು ಹಗ್ಗ ಯಾವುದು ಅಂತಂದ್ರೆ ಸೂತ್ರಾಹಿಪಂ. ಅಲ್ಲಿ ವಾಸುಕಿ ಸರ್ಪವನ್ನು ಸುತ್ತಿದರು, ಹಾಗೆ ಬ್ರಹ್ಮಸೂತ್ರವನ್ನ ಈ ಕಡಗೋಲಿಗೆ ಹಗ್ಗವನ್ನಾಗಿ ಮಾಡಬೇಕು. ವೇದ ಉಪನಿಷತ್ತು ಒಂದು ಕಡೆ ಹೇಳುತ್ತೆ, ವೇದ ದ್ವಾಸುಪರ್ಣಾಸಯುಜ ಸಖಾಯ ಸಮಾನ ವೃಕ್ಷಂ ಪರಿಷಸ್ವಜಾತೆ. ಎರಡು ಹಕ್ಕಿಗಳು ಒಂದೇ ಮರದಲ್ಲಿ ಕುಳಿತುಕೊಂಡಿವೆ ಅಂತ. ಎರಡು ಹಕ್ಕಿಗಳು ಅಂದ್ರೆ ಜೀವ ಮತ್ತು ಬ್ರಹ್ಮ ಅಂತ ಎರಡು ಹಕ್ಕಿಗಳಿವೆ. ಇನ್ನೊಂದು ಉಪನಿಷತ್ತು ಹೇಳುತ್ತೆ, ಸಾತ್ಮ ತತ್ವಮಸಿ, ಅದೇನು ದೇವರು ಅಂತ ಹೇಳ್ತಾ ಇದೆ, ಅದೇ ನೀನು ಅಂತ ಇನ್ನೊಂದು ಕಡೆ ಮಾತಾಡುತ್ತೆ. ಏನು ವಿರುದ್ಧವಾಗಿ ಮಾತನಾಡುತ್ತೆ? ಅದರಿಂದ ವೇದವನ್ನ ಹಾಗೆ ಹಿಡಿದು ಕಡಿಲಿಕ್ಕಾಗೋದಿಲ್ಲ, ಅದಕ್ಕೊಂದು ಹಗ್ಗ ಬೇಕು. ಆ ಹಗ್ಗ ಅಂತಂದ್ರೆ ಅದು ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ನಿರ್ಣಯ ಮಾಡುತ್ತೆ ಯಾವ ಮಾತಿ ಯಾವ ರೀತಿಯಾಗಿ ಅರ್ಥ, ಯಾವ ವೇದಕ್ಕೆ ಯಾವ ರೀತಿಯಾಗಿ ಅರ್ಥ ಮಾಡಬೇಕು ಅಂತ. ವೇದವನ್ನ ಉಪನಿಷತ್ತನ್ನ ಅರ್ಥ ಮಾಡುವ ವಿಷಯದಲ್ಲಿ ನಿರ್ಣಾಯಕವಾಗಿರುವಂಥದ್ದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ಹಗ್ಗ, ಆ ಹಗ್ಗವನ್ನು ಹಿಡಿದು ಕಡಿಬೇಕು. ವಾಸುಕಿ ಸರ್ಪವನ್ನ ಮಂದರ ಪರ್ವತಕ್ಕೆ ಸುತ್ತಿ ಬಲಿಷ್ಠರಾದ ದೇವತೆಗಳು ದೈತ್ಯರು ಒಂದೊಂದು ಪಕ್ಷದಲ್ಲಿ ನಿಂತುಕೊಂಡು ಬಲವಾಗಿ ಕಡಿತಾ ಇದ್ದಾರೆ. ಸರ್ಪ ಹಣ್ಣಾಯ್ತು. ಆ ಸರ್ಪಕ್ಕೆ ಪರ್ವತಕ್ಕೆ ಹಾಕಿ ತಿಕ್ಕಿ ಎಳೆದರೆ ಅದಕ್ಕೆ ಸರ್ಪಕ್ಕೆ ಏನಾಗಬೇಕು? ಹಣ್ಣಾಗ್ತಾ ಇದೆ. ಆವಾಗ ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸಿದಾಗ ಗಾಳಿ ಕುಡಿದು ಮತ್ತೆ ವಾಸುಕಿ ಸರ್ಪ ಪುಷ್ಟವಾಗ್ತಾ ಇದೆ. ಪುಷ್ಟವಾಗಿ ಮತ್ತೆ ಮಥನಕ್ಕೆ ಸಿದ್ಧವಾಗ್ತಾ ಇದೆ. ಹಾಗೆ ಬ್ರಹ್ಮಸೂತ್ರವನ್ನ ಏನೋ ಉಪನಿಷತ್ತುಗಳಿಗೆ ಜೋಡಿಸಿ ನಾವು ಭಗವಂತನ ಬಗ್ಗೆ ವಿಚಾರ ಮಾಡಬಹುದು. ಆದರೆ ಆ ಸೂತ್ರವನ್ನ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅದು ಹಣ್ಣಾಗುತ್ತೆ. ಯಾಕೆ ಅಂದ್ರೆ ಸೂತ್ರ ಹಲವಾರು ಜನ ಇದ್ದಾರೆ ನೋಡಿ, ಹಲವಾರು ಜನ ಹಲವಾರು ರೀತಿಯಲ್ಲಿ ಅರ್ಥ ಮಾಡ್ತಾ ಹೋಗ್ತಾರೆ ಅದನ್ನ. ಹಲವಾರು ಮತಾಚಾರ್ಯರು ಬಂದು ಅದಕ್ಕೆ ಹಲವಾರು ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಆ ಅರ್ಥಗಳನ್ನೆಲ್ಲ ನಾವು ಆಲೋಚನೆ ಮಾಡ್ತಾ ಇತ್ತಂದ್ರೆ ಸೂತ್ರ ನಿಜವಾದ ಅರ್ಥವನ್ನು ಏನ್ ಹೇಳ್ತಾ ಇತ್ತು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಗಾಳಿದೇವರು ಬರಬೇಕು. ಗಾಳಿದೇವರಂದ್ರೆ ಮಧ್ವಾಚಾರ್ಯರ ಆಗಮ ಏನಿದೆ ಭಾಷ್ಯ, ಸದ್ವಾತಾಗಮ ಪೋಷಿತ ಆತ್ಮಹೃದಯಂ ಅಂತಂದ್ರೆ ಪ್ರಾಣದೇವರ ಭಾಷ್ಯದಿಂದ ಪುಷ್ಟವಾದಂತಹ ಸೂತ್ರವನ್ನು ಹಿಡಿದು ಉಪನಿಷತ್ತುಗಳ ಮುಖಾಂತರ ಭಗವಂತನ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಆವಾಗ ಯಾರು ಬರ್ತಾರೆ? ಧನ್ವಂತರಿನೇ ಬರ್ತಾನೆ. ಭಗವಂತನೇ ಅಮೃತ ಕಲಶವನ್ನು ಹಿಡಿದು ಬರ್ತಾನೆ, ಜ್ಞಾನಾಮೃತವನ್ನು ಹಿಡಿದು ಬರ್ತಾನೆ, ಜ್ಞಾನವನ್ನು ಉಣಬಡಿಸ್ತಾನೆ. ಯಾರಿಗೆ? ಇಬ್ಬರು ಕೂತಿದ್ದಾರೆ, ದೇವತೆಗಳು ಸಾಲು ಹಿಡಿದು ಕೂತಿದ್ದಾರೆ, ದೈತ್ಯರು ಸಾಲು ಹಿಡಿದು ಕೂತಿದ್ದಾರೆ. ಆದರೆ ಅಮೃತ ಸಿಕ್ಕಿದ್ದು ಎಲ್ಲರಿಗೂ ಸಿಗಲಿಲ್ಲ. ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ, ದೇವರು ದೇವತೆಗಳಿಗೆ ಅಮೃತವನ್ನು ಉಣಬಡಿಸಿದ. ಮೋಹಿನಿ ನಾಮಕನಾಗಿ ಭಗವಂತ ಬಂದು ದೇವತೆಗಳ ಸಾಲಿನಲ್ಲಿ ಅಮೃತವನ್ನು ಬಡಿಸಿದ. ದೈತ್ಯರಿಗೆ ಅಮೃತ ಸಿಗಲಿಲ್ಲ, ದೈತ್ಯರು ಕಡಿಯುವುದರಲ್ಲಿ ಪಾಲುಗೊಂಡಿದ್ದರು, ಆದರೆ ಅವರಿಗೆ ಸಿಗಲಿಲ್ಲ. ಹಾಗೆ ಜ್ಞಾನಾಮೃತ, ಭಗವಂತನ ಅನುಗ್ರಹಾಮೃತ ಸಿಗೋದು ಯಾರಿಗೆ ಅಂತಂದ್ರೆ ಅದು ಸೀಯಾನಾಂ, ಭಗವಂತನ ಭಕ್ತರಾದವರಿಗೆ ಅಂತ ಹೇಳ್ತಿದ್ದ. ನಾವು ವಿಮರ್ಶಕರಿರ್ತಾರೆ, ಅನೇಕ ಜನ ಇವತ್ತು ವೇದವನ್ನು ವಿಮರ್ಶೆ ಮಾಡ್ತೇವೆ, ಮತ್ತೊಂದನ್ನು ವಿಮರ್ಶೆ ಮಾಡ್ತೇವೆ, ವಿಮರ್ಶಕರು ಸಾವಿರಾರು ಜನ ಇರ್ತಾರೆ. ಭಗವಂತನಲ್ಲಿ ಭಕ್ತಿ ಇರೋದಿಲ್ಲ, ಭಗವಂತನಲ್ಲಿ ಭಕ್ತಿ ಇಲ್ಲ, ಭಗವಂತನ ದಾಸ್ಯವನ್ನ ಪಡೆಯಲಿಲ್ಲ ಅಂತಾದರೆ ಭಗವಂತನ ದಾಸರು ನಾವು ಅಂತನೋ ಭಾವನೆ ಅವರಿಗೆ ಬರಲಿಲ್ಲ. ಕೇವಲ ಬುದ್ಧಿಯ ನಿಶ್ಚಿತತೆಯಿಂದ ನಾವು ವೇದವನ್ನು ವಿಮರ್ಶೆ ಮಾಡ್ತೇನೆ ಅಂತ PhDಗೋಸ್ಕರ ವೇದವನ್ನು ವಿಮರ್ಶೆ ಮಾಡಿದ್ರೆ ಆವಾಗ ಅಮೃತ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ, ತನ್ನ ಭಕ್ತರಿಗೆ ಭಗವಂತ ಅಮೃತವನ್ನ ಕೊಡ್ತಾ ಇದ್ದಾನೆ, ಜ್ಞಾನಾಮೃತವನ್ನು ಕೊಡ್ತಾ ಇದ್ದಾನೆ. ಅಂತಹ ಭಗವಂತ ಸಮುದ್ರದಲ್ಲಿ ಅನೇಕ ರತ್ನಗಳಿದ್ದರೆ ಈ ಸಮುದ್ರದಲ್ಲಿ ಅನಂತ ಗುಣಗಳಿವೆ. ಅನಂತ ಗುಣಗಳಿಂದ ಪೂರ್ಣವಾದ ಈ ಕ್ಷೀರ ಸಮುದ್ರ ನಮಗೆ ಆ ಜ್ಞಾನಾಮೃತವನ್ನ ಕರುಣಿಸಲಿ, ಭಗವಂತ ಅನುಗ್ರಹಾಮೃತವನ್ನು ಕರುಣಿಸಲಿ, ಮೋಕ್ಷವನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಪಾಯಾತ್ ಗುಣೋದ್ಯನ್ಮಣಿ ಅಂತ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕಥಾನಾಯಕ ಹಾಗೆ ಸರ್ವೋತ್ತಮನಾದ ಭಗವಂತನನ್ನ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ವಾದಿರಾಜರು. ಸಚ್ಛಾಸ್ತ್ರೋದಿತ ವರ್ತ್ಮನಾಪದಮಿದಂ ಧ್ಯಾಯಂ ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂ ಗೃಹ್ಭವೇತ್ ಇತ್ಯಾಘೋಷಯತೀವ ಯಃ ಕರಚೈಹಿ ತಂ ವಾಜಿ ವಕ್ತ್ರಂ ಭಜೇ. ಆರಾಧ್ಯಮೂರ್ತಿಯಾದ ಹೈಗ್ರೀವ ದೇವರನ್ನ ಸ್ತೋತ್ರ ಮಾಡ್ತಾ ವೇದಗಳನ್ನ ಉಪದೇಶ ಮಾಡಿದ ರೂಪ ಹೈಗ್ರೀವ ರೂಪ, ಪಂಚರಾತ್ರವನ್ನು ನಿರ್ಮಾಣ ಮಾಡಿದ ರೂಪ ಹೈಗ್ರೀವ ರೂಪ. ಆದ್ದರಿಂದ ಜ್ಞಾನವನ್ನ ವಾಕ್ಪಟುತ್ವವನ್ನ ಕರುಣಿಸುವ ತಮ್ಮಿಂದ ಆರಾಧ್ಯನಾದ ಒಲಿದು ಬಂದ ದೇವ ಹೈಗ್ರೀವ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೈಗ್ರೀವ ದೇವರು ಹೇಗಿದ್ದಾರೆ? ನಾಲ್ಕು ಕೈಗಳಿವೆ ಹೈಗ್ರೀವ ದೇವರು, ನಾಲ್ಕು ಕೈಯಲ್ಲಿ ನಾಲ್ಕನ್ನು ಹಿಡಿದುಕೊಂಡಿದ್ದಾನೆ. ಬಲಗೈ ಮೇಲುಗಡೆ ಏನಿದೆ ಅದರಲ್ಲಿ ಶಂಖವನ್ನು ಹಿಡಿದುಕೊಂಡಿದ್ದಾನೆ, ಎಡಗೈ ಮೇಲುಗಡೆ ನೀವು ಅದನ್ನ ಚಿತ್ರದಲ್ಲಿ ಎಲ್ಲ ನೋಡಿರಬಹುದು, ಬಲಗೈ ಮೇಲುಗಡೆ ಚಕ್ರ, ಎಡಗೈ ಮೇಲುಗಡೆ ಜಪಮಾಲೆ ಅಕ್ಷಮಾಲ, ಎಡಗೈ ಕೆಳಗಡೆ ಪುಸ್ತಕ, ಕೆಳ ಬಲಗೈಯಿಂದ ಜ್ಞಾನಮುದ್ರೆ, ತೋರುಬೆರಳು ಮತ್ತೆ ಹೆಬ್ಬೆರಳು ಇದು ಸೇರಿದಂತಹ ಜ್ಞಾನಮುದ್ರೆ, ಇದನ್ನು ತೋರಿಸ್ತಾ ಇರುವಂತಹ ಹೈಗ್ರೀವ ಇರುತ್ತಾರೆ. ಇದೇನು ನಾಲ್ಕು ಕೈಗಳಿವೆ ನೋಡಿ, ನಾಲ್ಕು ಕೈಯಲ್ಲಿ ನಾಲ್ಕನ್ನು ಹಿಡಿದುಕೊಂಡಿದ್ದಾನೆ. ಅದರಿಂದ ಏನೋ ದೇವರು ಹೇಳ್ತಾ ಇದ್ದಾನೆ, ಸುಮ್ಸುಮ್ನೆ ಹಾಗೆಲ್ಲ ಹಿಡಿಯೋದಿಲ್ಲ, ಅದು ಹಾಗೆ ಹಿಡಿದಕ್ಕೆ ಏನೋ ಒಂದು ಕಾರಣ ಇದೆ. ಅದು ಏನು ಅಂತಂದ್ರೆ ಶಂಖ ಹಿಡಿದುಕೊಂಡಿದ್ದಾನೆ ದೇವರು. ಶಂಖ ಅಂದ್ರೆ ಏನದು? ದೇವರ ಲಾಂಛನ ನೋಡಿ, ಶಂಖ ಚಕ್ರ ಅದರಲ್ಲಿ ದೇವರ ಲಾಂಛನ, ದೇವರ ಲಾಂಛನ. ಶಂಖ ಅಂದ್ರೆ ಶಂಖ ಅದ್ರ ಜೊತೆ ಚಕ್ರ ಅದನ್ನೆಲ್ಲ ಇಟ್ಕೊಳ್ಬೇಕು. ಈ ಶಂಖ ಚಕ್ರ ಆದಿ ಚಿಹ್ನೆಗಳೇನಿವೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾನೆ ದೇವರು. ಶಂಖಚಕ್ರಾದಿ ಚಿಹ್ನೆಗಳನ್ನ ನೀವು ಧಾರಣೆ ಮಾಡಿಕೊಳ್ಳಬೇಕು, ವೈಷ್ಣವರು ಅಂತನ್ನೋ ದೀಕ್ಷೆ ಅದು ತೋರಿಸಲಿಕ್ಕೆ ಶಂಖಚಕ್ರ ಧಾರಣೆ ಮಾಡಬೇಕು. ಕೆಲವರ ಭಾವನೆ ಇರುತ್ತೆ, ನಾವು ಒಳಗಡೆ ದೇವರನ್ನು ಚಿಂತನೆ ಮಾಡಿದ್ರೆ ಆಕ್ಚುಲಿ ನಾವು ಯಾಕೆ ಶಂಖ ಚಕ್ರ ಹಚ್ಕೊಳ್ಳೋದು, ಗೋಪಿಚಂದನ ಹಚ್ಕೊಳ್ಳೋದು, ಅಂಗಾರಕ್ಷಣ ಹಚ್ಕೊಳ್ಳೋದು ಯಾಕೆ ನಮಗೆ? ಅದೆಲ್ಲ ಬೇಕಾಗಿಲ್ಲ, ನಾವು ಒಳಗಡೆ ದೇವರು ಚಿಂತನೆ ಮಾಡಿದ್ರೆ ಸಾಕು ಅಂತ. ಸೈನಿಕ ನಾನು ಯುದ್ಧ ಮಾಡಿದ್ರೆ ಸಾಕು, ಶತ್ರುವನ್ನು ಹೊಡೆದ್ರೆ ಸಾಕು, ನನಗೆ ಈ ಪೋಷಾಕ ಯಾಕೆ ಅಂತ ಕೇಳಿದ್ರೆ ಒದ್ದು ಕಳಿಸ್ತಾನಂತ, ಪೋಷಾಕ ಹಾಕೊಂಬ ಯುದ್ಧದ ಬಾ ಅಂತ ಹೇಳ್ತಾರೆ. ಹಾಗೆ ಭಗವಂತನ ಆಯುಧಗಳ ಚಿಹ್ನೆಗಳನ್ನ ದೈಹಿಕ ಲಕ್ಷಣಗಳು ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡೇ ನಾವು ನಮ್ಮ ಮಾನಸಿಕ ಕ್ರಿಯೆನೂ ಆಗಿರಬೇಕು, ಶಾರೀರಿಕ ಕ್ರಿಯೆನೂ ಆಗಿರಬೇಕು. ಅದೇನು ಸೂಚನೆ ಅಂತಂದ್ರೆ, ನಾಲ್ಕು ಜನ ನೋಡಿದರೆ ಓಹೋ ಇವನು ವೈಷ್ಣವ, ವಿಷ್ಣುವಿನ ದಾಸ ಅಂತ ತೋರಿಸುವಂತಿರಬೇಕು. ವಿಷ್ಣುವಿನ ದಾಸ ಅಂತ ನಮ್ಮ ಮನೋಭಾವನೆ ಬರಬೇಕು. ಹಾಗೆ ನಮ್ಮನ್ನ ನಾವಷ್ಟು ಜಾಗೃತನ್ನಾಗಿಟ್ಟುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಶಂಖಚಕ್ರಾದಿ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಮಾಡಿಕೊಂಡು ಕೈಯಲ್ಲಿ ಪುಸ್ತಕ ಇದೆ, ಪುಸ್ತಕದಲ್ಲಿ ಹೇಳಿದ ಕ್ರಮದಲ್ಲಿ ಅದು ನೋಡಿ, ಆ ವಾದಿರಾಜರು ಅದನ್ನು ವರ್ಣನೆ ಎಷ್ಟು ಸದಸಾಗಿ ವರ್ಣನೆ ಮಾಡ್ತಾರೆ. ಅದು ಹೇಗೆ ಹಿಡ್ಕೊಂಡಿದ್ದಾನೆ, ಹೀಗೆ ಹಿಡ್ಕೊಂಡಿದ್ದಾನೆ, ಅದೇನೋ ಅವನ ಭಂಗಿಯೋ ಏನೋ ಹೀಗೆ ಹಿಡಿದುಕೊಂಡಿದ್ದಾನೆ. ಪುಸ್ತಕವನ್ನು ಕೈಯಲ್ಲಿ ಹೀಗೆ ಹಿಡಿದುಕೊಂಡಿದ್ದಾನೆ, ಕಿರುಬೆರಳು ಸ್ವಲ್ಪ ಕೆಳಗಡೆ ಇದೆ. ಅದೇ ರೀತಿ ವೀರಾಸನದಲ್ಲಿ ಕೂತಿದ್ದಾನೆ. ವೀರಾಸನದಲ್ಲಿ ಕುಳಿತುಕೊಂಡಾಗ ಈ ಕಿರುಬೆರಳು ಪಾದಕ್ಕೆ ಹತ್ತಿರವಾಗಿದೆ. ಅಂದ್ರೆ ಶಾಸ್ತ್ರ ಹೇಳುವ ಕ್ರಮದಲ್ಲಿ ಪಾದವನ್ನ ಚಿಂತನೆ ಮಾಡುತ್ತಾ ಅಂತ ಅರ್ಥ. ಪಾದವನ್ನ ಚಿಂತನೆ ಮಾಡುತ್ತಾ ಅಕ್ಷಮಾಲ ಜಪ ಮಾಡ್ರಿ, ಹೈಗ್ರೀವ ಮಂತ್ರ, ಕೃಷ್ಣ ಮಂತ್ರ, ವೇದವ್ಯಾಸ ಮಂತ್ರ, ಈ ಮಂತ್ರವನ್ನೆಲ್ಲ ಜಪ ಮಾಡ್ರಿ. ಶಂಖಚಕ್ರಾದಿ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ಶಾಸ್ತ್ರ ಹೇಳಿದ ಕ್ರಮದಲ್ಲಿ ಭಗವಂತನ ಪಾದವನ್ನು ಚಿಂತನೆ ಮಾಡುತ್ತಾ ಜಪಿಸಿ. ಅದರಿಂದ ಏನು ಅಂತಂದ್ರೆ, ಇಲ್ಲಿ ಜ್ಞಾನಮುದ್ರ, ಇಲ್ಲಿ ಶಂಖ. ಶಂಖ ಅಂತನ್ನೋದು ಲಕ್ಷ್ಮೀದೇವಿ ಸಂಪತ್ತಿಗೆ ಸೂಚಕ. ಆದ್ದರಿಂದ ನಿಮಗೇನು ಸಿಗತ್ತೆ ಜಪ ಮಾಡಿದ್ರೆ, ಅದರಿಂದ ಏನು ಸಿಕ್ತು ಅಂತಂದ್ರೆ ಶಂಖ ಅಂದರೆ ಸಂಪತ್ತು ಸಿಗತ್ತೆ ನಿಮಗೆ, ಅದರಿಂದ ಸಂಪತ್ತು ದೊರಕತ್ತೆ. ಜೊತೆಗೆ ತತ್ ತತ್ವಾನ್ಯಪಿ ಬೋಧಯಾಮಿ, ನಿಮಗೆ ಶಾಸ್ತ್ರೀಯ ಸಂಪತ್ತು ಅಂತಂದ್ರೆ ನಿಮಗೆ ಜ್ಞಾನವನ್ನು ಕೊಡುತ್ತೇನೆ ಅಂತನ್ನೋದಕ್ಕೆ ಜ್ಞಾನವಂತನೇನು ಭಗವಂತ ಹಿಡಿದಿದ್ದಾನೆ. ಜ್ಞಾನ ಬರುತ್ತೆ, ಪುಸ್ತಕ ಓದಿದರೆ ಅರ್ಥ ಆಗತ್ತೆ, ತತ್ವ ತಿಳಿಯೋದಿಲ್ಲ. ಅದರ ಸಾರ, ಅದರ ತತ್ವ ಅದು ಭಗವಂತ ಅನುಗ್ರಹದಿಂದ ಸಿಗಬೇಕು. ವೇದಾಂತ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ವೇದಾಂತ ಪುಸ್ತಕ ತಿರುಗಾಕಬಹುದು, ಅಲ್ಲಿರುವ ಅಕ್ಷರಗಳ ಅರ್ಥ ಆಗಬಹುದು, ಆದರೆ ತತ್ವ ಅದು ಮನದಟ್ಟಾಗೋದು ಅದು ಭಗವಂತನ ಅನುಗ್ರಹದಿಂದ. ಅದನ್ನು ಹೇಳ್ತಾರೆ, ಹೀಗೆ ನಾನು ನನ್ನ ಚಿಹ್ನೆಯನ್ನು ಧಾರಣೆ ಮಾಡಿ ನನ್ನ ಚಿಂತನೆಯನ್ನು ಮಾಡ್ತಾ ಜಪಿಸಿದರೆ ಆವಾಗ ತತ್ವಾನ್ನವಿ ಬೋಧಯಾಮಿ, ನಿಮಗೆ ತತ್ವವನ್ನು ತಿಳಿಸಿಕೊಡುತ್ತೇನೆ ಅನ್ನೋದನ್ನ ಭಗವಂತ ಅಂತ ತೋರಿಸ್ತಾ ಇದ್ದಾನೆ. ಅದರಿಂದ ಏನು ತತ್ವ ತಿಳಿದ್ವಿ, ತತ್ವ ತಿಳಿಯೋದೇ ಪುರುಷಾರ್ಥನ ಅಂತಂದ್ರೆ ಕೊನೆಗೆ ಮತ್ತೆ ಬಂದ್ರೆ ಇದು ಕಿರುಬೆರಳು ಪಾದವನ್ನು ತೋರಿಸ್ತಾ ಇದೆ. ತತ್ವವನ್ನು ತಿಳಿದ ಮೇಲೆ ತತ್ವಜ್ಞಾನ ಆಯ್ತಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ನನ್ನ ಪಾದವನ್ನು ಹೊಂದ್ತಾ ಇದ್ದೀರಿ ಅನ್ನೋದನ್ನ ಶಂಖ ಹಿಡಿದಿದ್ದಾನೆ ನೋಡಿ. ಶಂಖ ಯುದ್ಧದಲ್ಲಿ ಶಂಖದಿಂದ ಘೋಷಣೆ ಮಾಡಿ ಒಂದನ್ನು ಹೇಳ್ತಾರೆ, ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಅಂತ. ಹಾಗೆ ಹಯಗ್ರೀವ ದೇವರು ಶಂಖವನ್ನು ಹಿಡಿದು ಘೋಷಣೆ ಮಾಡಿದನ್ನು ಹೇಳುವಂತೆ ಕಾಣ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಸತ್ ಶಾಸ್ತ್ರೋದಿತ ವರ್ತಮಾನ ಪದಮಿದಂ ಧ್ಯಾಯನ್ ಮದಂಕಾಂಕಿತ, ನನ್ನ ಚಿಹ್ನೆಯನ್ನು ಧಾರಣೆ ಮಾಡಿಕೊಂಡು ಮದಂಕಾಂಕಿತ ಮನ್ ಮಂತ್ರಂ ಜಪ, ನನ್ನ ಮಂತ್ರವನ್ನು ಜಪಿಸು. ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈ ಸಹ, ಐಹಿಕ ಸಂಪತ್ತಿನೊಂದಿಗೆ ಶಾಸ್ತ್ರ ಸಂಪತ್ತನ್ನು ಕೊಡ್ತೇನೆ, ಜೊತೆಗೆ ತತ್ ತತ್ವಾನ್ಯವಿ ಬೋಧಯಾಮಿ, ಅದರ ತತ್ವವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ತದನು ಪ್ರಾಪ್ಯ ಮದಂಗಿರ್ಭವೇ, ಆ ತತ್ವಜ್ಞಾನ ಆದ ಮೇಲೆ ನನ್ನ ಪದ ನಿಮಗೆ ಪ್ರಾಪ್ತ ಆಗತ್ತೆ ಅಂತನ್ನೋದನ್ನ ಆಘೋಷಯತೀವ ಯಕ್ಕರಚೈಹಿ, ಶಂಖದ ಮುಖಾಂತರ ಘೋಷಣೆ ಮಾಡುವಂತೆ ಕಾಣುವಂತಹ ಹೈಗ್ರೀವ ದೇವರು ಏನಿದ್ದಾರೆ, ಅವನನ್ನು ನಾವು ಭಜಿಸ್ತೇವೆ ಅಂತ ಹೈಗ್ರೀವ ದೇವರನ್ನು ಸ್ತೋತ್ರ ಮಾಡ್ತಾ. ದೂರದ ಊರಿಗೆ ಹೋಗಬೇಕಾದ್ರೆ ನಮಗೊಂದು ವಾಹನ ಬೇಕು, ಕಾಲ್ನಡಿಗೆಯಿಂದ ಹೋಗ್ತೇವೆ ಅಂತಂದ್ರೆ ಅದು ಯಾವತ್ತು ಮುಟ್ತೇವೆ ಏನಾಗುತ್ತೆ ಗೊತ್ತಿಲ್ಲ, ಆಯಾಸ ಆಗುತ್ತೆ, ಶ್ರಮ ಆಗುತ್ತೆ. ನಮಗೆ ನಮ್ಮದೇ ಆದ ಸ್ವಂತ ವಾಹನ ಇತ್ತು ಅಂದ್ರೆ ನಮ್ಮ ನಿರ್ದಿಷ್ಟವಾದ ಒಂದು ಅವಧಿಯಲ್ಲಿ ನಾವು ಹೋಗ್ಬಿಡ್ತೇವೆ ಅಂತ ಒಂದು ವಿಶ್ವಾಸ ಇರುತ್ತೆ. ಹಾಗೆ ಒಂದು ವಾಹನ ಬೇಕು, ಇವತ್ತಿನ ಕಾಲದಲ್ಲಿ ಕಾರೋ ಬೈಕೋ, ಅವತ್ತಿನ ಕಾಲದಲ್ಲಿ ಕುದುರೆ. ಹೈಗ್ರಿ ವಾದಿರಾಜರು ಹೇಳ್ತಾರೆ ನಮಗೊಂದು ಕುದುರೆ ಇದೆ, ಆ ಕುದುರೆಯನ್ನು ಹಿಡಿದುಕೊಂಡು ನಾವು ದೂರದ ದಾರಿಗೆ ಸಾಕ್ತೇವೆ. ಶ್ರಯೇ ಹಯಮುಖಂ ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತಯೇ ಸರಾಗ ಯೋಗಿ ಪೂರ್ವೋಕ್ತ ಸ್ತೋತ್ರ ತೋತ್ರವ ಶಮ್ಮಃ. ಅದ್ರಲ್ಲಿ ಕುದುರೆ ನೋಡಿ, ಕುದುರೆ ಮೇಲೆ ಹತ್ತಿ ಕುಳಿತುಕೊಂಡ್ರೆ ಆಗೋದಿಲ್ಲ, ಕುದುರೆ ಮೇಲೆ ಹತ್ತಿ ಕೂರ್ತೇವೆ ಅಂದ್ರೆ ಗುರಿ ಮುಟ್ತೇವೆ ಅಂತ ಹೇಳಿ ಬರೋದಿಲ್ಲ. ಆ ಗುರಿ ಮುಟ್ಟಬೇಕು ಅಂತಾದ್ರೆ ಕುದುರೆಗೆ ಒಂದು ಕಡಿವಾಣ ಬೇಕು, ಕಡಿವಾಣ ನಮ್ಮ ಕೈಯಲ್ಲಿತ್ತು ಅಂತಾದ್ರೆ ಆವಾಗ ಕುದುರೆ ನಮ್ಮ ನಾವು ಬಯಸಿದಂತಹ ಗುರಿಯನ್ನು ಮುಟ್ಸುತ್ತೆ, ಆ ದಾರಿನ ತಲುಪ್ತೇವೆ. ಹಾಗೆ ಈ ಕುದುರೆ ಇದೆ ನೋಡಿ, ನಮ್ಮ ಹೆಗ್ರಿ ದೇವರಂಬಂತ ಕುದುರೆ, ಈ ಕುದುರೆಗೊಂದು ಕಡಿವಾಣ ಬೇಕು, ಅದು ಹಾಗೆ ನಮಗೆ ಸಿಗೋದಿಲ್ಲ, ಅದು ಎತ್ತಿ ಹಾಕಿಬಿಡತ್ತೆ ನಮ್ಮನ್ನ. ಆದ್ದರಿಂದ ಈ ಕುದುರೆಗೊಂದು ಕಡಿವಾಣ ಬೇಕು. ಅದು ಯಾವ್ದು ಕಡಿವಾಣ ಅಂತಂದ್ರೆ ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ ತೋತ್ರ ವಶಂ. ಈ ನಮ್ಮ ಹಯಗ್ರೀವ ಒಂದು ಕಡಿವಾಣಕ್ಕೆ ವಶನಾಗ್ತಾನೆ. ಯಾವುದು ಕಡಿವಾಣ ಅಂತಂದ್ರೆ, ಜ್ಞಾನಿಗಳು ಭಗವಂತನ ಭಾವುಕರು ಅವರು ಮನ ತುಂಬಿ ಹಾಡುವಂತಹ ಪದ್ಯಗಳೇನಿವೆ ಅದು ಕಡಿವಾಣ ಅಂತ ಹೇಳ್ತಿರ್ತಾರೆ. ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ ತೋತ್ರ ವಶಂ. ಆದ್ದರಿಂದ ಇವತ್ತು ನಾನು ಕವಿತೆ ಮಾಡಿ ಅದನ್ನ ಹಾಡಿದ್ರೆ ದೇವರು ಅದರಿಂದ ಒಲಿಯೋದಿಲ್ಲ, ಆ ಕಡಿವಾಣಕ್ಕೆ ಭಗವಂತ ಸಿಗೋದಿಲ್ಲ, ಅದು ಚಿಕ್ಕ ಧಾರ ಅಷ್ಟೇ, ಅದನ್ನು ಕಿತ್ತು ಹಾಕತ್ತೆ. ಅದು ನಿಜವಾದ ಕಡಿವಾಣ ಅಂತಂದ್ರೆ ಅದು ಭಾವಕರು ಭಗವಂತನ ದಾಸರು, ಅದು ಅವರು ಮನತುಂಬಿ ಹಾಡಿದಂತಹ ಸ್ತೋತ್ರಗಳೇನಿವೆ, ಪದ್ಯಗಳೇನಿವೆ, ಆ ಕಡಿವಾಣಕ್ಕೆ ವಶನಾಗುವಂತಹ ಕುದುರೆ ಮುಖನಾದ ದೇವರನ್ನು ಆಶ್ರಯಿಸಿಕೊಂಡು ನಾವು ಈ ಕಾವ್ಯದ ಗುರಿಯನ್ನ, ಗ್ರಂಥದ ಸಮಾಪ್ತಿಯನ್ನ ಮಾಡೋಣ ಅಂತ ವಾದಿರಾಜರು ಹೇಳ್ತಾ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿಂಜನ್ನೂಪುರ ಶೋಭಿಪಾದ ಕಮಲಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರ ಭೀರು ವಿಲಸನ್ ಮಧ್ಯಾಂ ಪಣತ್ ಕಂಕಣಾಂ ಶಂಭಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಗ್ಮಿಣೀಂ ಲಂಬಾಲಕಾಂ ರುಗ್ಮಿಣೀಂ ಅಂಬಾಂ ತಾಂ ಪ್ರಣತೋಸ್ಮಿ. ನಮ್ಮ ತಾಯಿಯಾದಂತಹ ರುಗ್ಮಿಣಿ ದೇವಿಯನ್ನ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ. ಹೇಗಿದ್ದಾಳೆ ನಮ್ಮ ತಾಯಿ ಲಕ್ಷ್ಮೀದೇವಿ, ರುಗ್ಮಿಣಿ ದೇವಿ ಅವಳನ್ನು ಸ್ತೋತ್ರ ಮಾಡ್ತಿದ್ದಾರೆ. ಕಥಾನಾಯಿಕೆ ಇನ್ನ ಭಗವಂತನ ಮಡದಿ ಲಕ್ಷ್ಮೀದೇವಿ, ರುಗ್ಮಿಣಿ ದೇವಿಯೇ ಕಥಾನಾಯಕಿ. ಆದ್ದರಿಂದ ಆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತೇನೆ. ಆ ರುಗ್ಮಿಣಿ ದೇವಿ ಹೇಗಿದ್ದಾಳೆ ಅಂತಂದ್ರೆ, ಸಿಂಜನ್ ನೂಪುರ ಶೋಭಿ ಪಾದ ಕಮಲ, ಕಾಲಿನಲ್ಲಿ ಕಾಲ್ಗೆಜ್ಜೆಗಳು, ಕಾಲ್ಗೆಜ್ಜೆ ಒಳ್ಳೆ ಶಬ್ದ ಮಾಡ್ತಾ ಇದೆ, ಒಳ್ಳೆಯ ಶಬ್ದವನ್ನ ಮಧುರವಾದ ಧ್ವನಿಯನ್ನ ಮಾಡುತ್ತಿರುವಂತಹ ಕಾಲ್ಗೆಜ್ಜೆಯನ್ನು ಹೊಂದಿದಂತಹ ದೀರ್ಘವಾದಂತಹ ಕೇಶರಾಶಿ ಉಳ್ಳಂತಹ ಸುಂದರವಾದ ನಗುಮುಖದಿಂದ ಕೂಡಿರುವಂತಹ ಭಕ್ತರನ್ನ ಅನುಗ್ರಹದಿಂದ ನೋಡುವಂತಹ ಒಳ್ಳೆಯ ನೋಟವನ್ನು ಬೀರುವಂತಹ ಮಂದಹಾಸದಿಂದ ಕೂಡಿದಂತಹ ಆ ತಾಯಿ ಆದ ಲಕ್ಷ್ಮೀದೇವಿ ನಮಸ್ಕಾರ ಮಾಡುತ್ತೇನೆ ಅಂತ ವಾದಿರಾಜರು ರುಗ್ಮಿಣಿ ದೇವಿಯನ್ನ ಸ್ತೋತ್ರ ಮಾಡುತ್ತಿದ್ದಾರೆ. ಇಲ್ಲಿ ರುಗ್ಮಿಣಿ ದೇವಿಯನ್ನ ಸ್ತೋತ್ರ ಮಾಡ್ತಾ ಸಿಂಜನ್ನೂಪುರ ಶೋಭಿಪಾದ ಕಮಲ, ಕಾಲ್ಗೆಜ್ಜೆಗಳು ಶಬ್ದ ಮಾಡ್ತಾ ಇವೆ. ಸಿಂಜತ್ ಅಂತ ಅದು ಶತ್ರು ಪ್ರತ್ಯಯ, ಅಂದ್ರೆ ಅದು ಇದೆ, ಶಬ್ದ ಮಾಡ್ತಾ ಇದೆ ಅಂತ. ಶಬ್ದ ಮಾಡ್ತಾ ಇರುವಂತಹ ಕಾಲ್ಗೆಜ್ಜೆಗಳಿಂದ ಕೂಡಿದಂತಹ ಲಕ್ಷ್ಮೀ ದೇವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಶಬ್ದ ಮಾಡ್ತಾ ಇದೆಯೋ, ಶಬ್ದ ಮಾಡ್ತಾ ಇದೆ ಅಂತಂದ್ರೆ ಅವರು ಯಾವ ರೂಪ ನೋಡ್ತಾ ಇದ್ದಾರೆ? ಭಗವಂತನ ತೊಡೆ ಮೇಲೆ ಕೂತಿರುವಂತಹ ಲಕ್ಷ್ಮೀದೇವಿ ಚಿಂತನೆ ಮಾಡಿದರೆ ಆವಾಗ ಕೂತಾಗ ಶಬ್ದ ಆಗೋದಿಲ್ಲ, ಕೂತಾಗ ಯಾರು ಗೆಜ್ಜೆಗಳು ಶಬ್ದ ಆಗೋದಿಲ್ಲ ಅಂತಂದ್ರೆ ಅದನ್ನು ಚಿಂತನೆ ಮಾಡ್ತಾ ಇಲ್ಲ ವಾದಿರಾಜರು. ಅದರ ಜೊತೆಗೆ ನಾವದನ್ನು ನೋಡಿದಾಗ ಲಕ್ಷ್ಮೀದೇವಿ ಅನೇಕ ರೂಪಗಳ ಚಿಂತನೆ ವಾದಿರಾಜರಿಗೆ ಆ ಕ್ಷಣದಲ್ಲಿ ಇದೆ ಅಂತ ಅನ್ನೋದು ಭಾವನೆ ಬರ್ತಾ ಇದೆ. ಯಾಕಂತಂದ್ರೆ ಲಕ್ಷ್ಮೀದೇವಿ ಒಂದು ರೂಪ ಮಾತ್ರ ಅಲ್ಲ, ಭಗವಂತನ ಜೊತೆಗೆ ಅನೇಕ ರೂಪಗಳಿಂದ ಲಕ್ಷ್ಮೀದೇವಿ ಸೇವೆ ಮಾಡ್ತಾ ಇದ್ದಾಳೆ. ಜೊತೆಗಿದ್ದು ಶ್ರೀಭೂದುರ್ಗಾಸನ ಪ್ರಧಾನ ರೂಪಗಳು, ಶ್ರೀರೂಪದಿಂದ ಭಗವಂತನ ತೊಡೆ ಮೇಲೆ ವಿರಾಜಮಾನಳಾಗಿದ್ದಾಳೆ, ಭೂರೂಪದಿಂದ ಭಗವಂತನ ಚಾಮರವನ್ನು ಹಾಕ್ತಾ ಇದ್ದಾಳೆ, ದುರ್ಗಾ ರೂಪದಿಂದ ಹಿಂದೆ ನಿಂತುಕೊಂಡು ಛತ್ರವನ್ನು ಹಿಡಿದುಕೊಂಡಿದ್ದಾಳೆ ಲಕ್ಷ್ಮೀದೇವಿ. ಅದಲ್ಲದೇನೆ ಭಗವಂತನ ಸೇವೆಗೋಸ್ಕರ ಹಲವಾರು ರೂಪಗಳು ಲಕ್ಷ್ಮೀದೇವಿ ಇದೆ. ವಿಮಲಾ, ಉತ್ಕರ್ಷಿಣಿ ಅಂತ, ಈಶಾನ, ಅನುಗ್ರಹ, ಸತ್ಯ, ಕ್ರಿಯಾ, ಯೋಗ, ಪ್ರಕೃತಿ ಅಂತ ಹಲವಾರು ರೂಪಗಳನ್ನ ಲಕ್ಷ್ಮೀದೇವಿ ರೂಪಗಳನ್ನ ಭಗವಂತನ ಸೇವೆಗೋಸ್ಕರ ಇರುವ ರೂಪಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಭಗವಂತನ ಸೇವೆಗೋಸ್ಕರ ಆ ಕಡೆ ಈ ಕಡೆ ಓಡಾಡುವಂತಹ ರಭಸವಾಗಿ ಸೇವೆಯಲ್ಲಿ ಸನ್ನದ್ಧವಾಗಿರುವ ರೂಪವನ್ನ ಚಿಂತನೆ ಮಾಡ್ತಾ ವಾದಿರಾಜರು ಸಿಂಜನ್ನೂಪರ ಶೋಭಿಪಾದ ಕಮಲಾಂ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ, ಅಗ್ರತ ಪೃಷ್ಠತಶ್ಚಾಪಿ ಹ್ಯದಸ್ಥಾದ್ ಉಪರಿಸ್ಥಿತಾನ್ ಸರ್ವತ್ರ ತಾಂ ಶ್ರಿಯಂ ದೃಷ್ಟವ ಅಂತ. ಲಕ್ಷ್ಮೀದೇವಿ ಹೇಗಿದ್ದಾಳೆ? ಹಿಂದೆ ಇದ್ದಾಳೆ, ಮುಂದೆ ಇದ್ದಾಳೆ, ಎಡಕ್ಕಿದ್ದಾಳೆ, ಬಲಕ್ಕಿದ್ದಾಳೆ, ಮೇಲೆ ಕೆಳಗೆ ಎಲ್ಲ ಕಡೆ ಲಕ್ಷ್ಮೀದೇವಿ ಇದ್ದಾಳೆ. ಎಲ್ಲ ಕಡೆ ಲಕ್ಷ್ಮೀದೇವಿ ಇದ್ದು ಭಗವಂತನ ಸೇವೆ ಮಾಡ್ತಾ ಇರೋದನ್ನ ನೋಡ್ತೇವೆ ಅಂತ ಅನ್ನೋದನ್ನು ವಾದಿರಾಜರು ಹೇಳ್ತಾರೆ. ಆದ್ದರಿಂದ ಲಕ್ಷ್ಮೀದೇವಿ ಎಲ್ಲ ಕಡೆಯಿಂದ ಸೇವೆ ಮಾಡ್ತಾ ಇದ್ದಾಳೆ. ಭಗವಂತನ ಸೇವೆಯಲ್ಲಿ ತತ್ಪರಳಾದ ಲಕ್ಷ್ಮೀದೇವಿಯ ಕಾಲಗೆಜ್ಜೆಗಳು ಶಬ್ದ ಮಾಡ್ತಾ ಇದೆ. ಆ ರೂಪವನ್ನ ವಾದಿರಾಜರು ಚಿಂತನೆ ಮಾಡ್ತಾ ಸಿಂಜನ್ ನೂಪುರ ಶೋಭಿಪಾದ ಕಮಲಾಂ ಅಂತ ಹೇಳ್ತಾ ಇರ್ತಾರೆ. ಅಂತಹ ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡ್ತಾ ನಂತರದಲ್ಲಿ ಆಚಾರ್ಯರನ್ನ ಕೊಂಡಾಡ್ತಾರೆ. ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಂ ಹಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜುಪದ ರಂಜಿತ ರಮ್ಯ ಸಂಸದಾಸ್ಮಾಕರತ್ಸರ ಸಿಜೇಸ್ತು ಸಮಧ್ವಹಂಸ. ಇವರು ಪರಮಹಂಸರು, ಮಧ್ವಾಚಾರ್ಯರು, ದೊಡ್ಡ ಹಂಸ ಇದು. ಹಂಸ ಅದು ಮಾನಸ ಸರೋವರದಲ್ಲಿರುತ್ತೆ, ಕಮಲ ಅಂತಂದ್ರೆ ಬಹಳ ಪ್ರೀತಿ, ಕಮಲದಲ್ಲಿ ಇರುತ್ತೆ, ಕಮಲದಲ್ಲಿ ಆಸಕ್ತವಾಗಿರುತ್ತೆ. ಹಾಗೆ ಈ ಮಧ್ವಾಚಾರ್ಯ ಎಂಬಂತಹ ಪರಮಹಂಸರು ಇವರು ಭಗವಂತನ ಪಾದಕಮಲದಲ್ಲಿ ಆಸಕ್ತರಾಗಿದ್ದಾರೆ. ಭಗವಂತನ ಪಾದಕಮಲದಲ್ಲಿ ಆಸಕ್ತವಾಗಿರುವ ಮಧ್ವ ಎಂಬ ಹಂಸ ಅದು ಆಸ್ಮಾಕ ಹೃತ್ ಸರಸಿಜೇಸ್ತು, ಮಾನಸ ಸರೋವರದಲ್ಲಿ ಹಂಸ ಇರುತ್ತೆ. ಹಾಗೆ ಈ ಹಂಸ ಮಧ್ವಾಚಾರ್ಯ ಎಂಬಂತಹ ಹಂಸ ಸಜ್ಜನರೆಂಬುವಂತಹ ಮಾನಸರೋವರದಲ್ಲಿದ್ದಾರೆ, ಸಜ್ಜನರ ಹೃದಯವೆಂಬಂತಹ ಮಾನಸರೋವರದಲ್ಲಿದ್ದಾರೆ. ವಾಲ್ಮೀಕಿಗಳು ಮೊದಲಾದಂತಹ ಕವಿಗಳು ಹೇಳ್ತಾ ಸಜ್ಜನರ ಮನಸ್ಸನ್ನು ಮಾನಸ ಸರೋವರ ಅಲ್ಲ, ಮಾನಸ ಸರೋವರ ವರ್ಣನೆ ಮಾಡ್ತಾ ಮಾನಸ ಸರೋವರ ಹೇಗಿದೆ, ಸಜ್ಜನರ ಮನಸ್ಸಿನ ಥರ ಇದೆ ಅಂದ್ರೆ ಅಷ್ಟು ಸ್ವಚ್ಛವಾಗಿದೆ, ತಿಳಿಯಾಗಿದೆ ಅಂತ. ಅದು ಬಹಳ ಎತ್ತರದಲ್ಲಿದೆ, ಅಲ್ಲಿ ಕೊಳೆ ಮಾಡಲಿಕ್ಕೆ ಇಲ್ಲಿ ಕೊಳೆ ಮಾಡಲಿಕ್ಕೆ ಎಲ್ಲ ಅನೇಕ ಇದು ಎಲ್ಲವೂ ಕೂಡ ಇದೆ, ಕಚೇರಿಗಳು, ಅದರಿಂದ ಎಲ್ಲ ಹೊಲಸು ನೀರನ್ನ ಎಲ್ಲವನ್ನು ಕೂಡ ಹಾಕಿ ಕೊಳೆ ಮಾಡ್ತಾರೆ. ಅಲ್ಲಿ ಅಲ್ಲಿ ಇಲ್ಲಿ ತನಕ ಯಾವ್ದು ಆಗಿಲ್ಲ, ಇನ್ನು ಆ ಮಾನಸರೋವರಕ್ಕೆ ಯಾವುದನ್ನು ಕೂಡ ಅಂತಹ ಕೊಳಚೆ ನೀರನ್ನು ಯಾವುದು ಕೂಡ ಬಿಟ್ಟಿಲ್ಲ, ಆದ್ದರಿಂದ ಅದು ಸ್ವಚ್ಛವಾಗಿದೆ. ಅದು ಮಾನಸರೋವರ ಅತ್ಯಂತ ಶುಭ್ರ ಸ್ವಚ್ಛ. ಆ ಮಾನಸರೋವರದಂತೆ ಸ್ವಚ್ಛವಾಗಿರುವಂತಹ ಸಜ್ಜನರ ಹೃದಯದಲ್ಲಿ ವಾಸ ಮಾಡಿದ್ದಾರೆ ಮಧ್ವಾಚಾರ್ಯ ಎಂಬಂತಹ ಹಂಸ. ಅಂತ ಹಂಸ ಆಸ್ಮಾಕ ಹೃದ ಸರಸಿಸ್ತು, ನಮ್ಮ ಹೃದಯ ಕಮಲದಲ್ಲಿಯೂ ಕೂಡ ವಾಸ ಮಾಡಲಿ, ನಮ್ಮಲ್ಲಿಯೂ ಕೂಡ ಆಚಾರ್ಯರು ನೆಲೆಸಿರಲಿ ಅಂತ ಸ್ತೋತ್ರ ಮಾಡ್ತಾ ಸರಸ್ವತಿ ದೇವಿಯನ್ನ, ವಾಗ್ದೇವತೆ ಆದ ಸರಸ್ವತಿ ದೇವಿಯನ್ನ ಕೊಂಡಾಡ್ತಾರೆ. ಸರಸ್ವತಿ ದೇವಿ ಅನುಗ್ರಹ ಬೇಕು. ಇವತ್ತು ನಾವು ಯಾವುದೇ ಗ್ರಂಥವನ್ನು ತಿಳಿದುಕೊಳ್ಳಬೇಕು, ಅಧ್ಯಯನ ಮಾಡಬೇಕು, ಚಿಂತನೆ ಮಾಡಬೇಕು ಅಂತಂದ್ರೆ ಸರಸ್ವತಿ ದೇವಿ ಅನುಗ್ರಹ ಬೇಕು. ಆದ್ದರಿಂದ ರಾಜರು ಎಲ್ಲರಿಗೆ ಸರಸ್ವತಿ ಅನುಗ್ರಹ ಆಗಲಿ ಅಂತ ಬಯಸ್ತಾ ತಾಟಂಕದ್ವಯ ಶೋಭಿಕರ್ಣ ಯುಗಲಂ ಭಜದ್ವಯಾ ವೀಕ್ಷಣಂ ಪೂರ್ಣೇಂದುದ್ಯುತಿ ವಿದ್ರುಮಾಧರ ರುಚ ವ್ಯಾಮಿಶ್ರಮಂದ ಸ್ಮಿತಂ ಈಶತ್ ಕುಂಚಿತ ಕುಂತಲಂ ಸತಿಲಕಂ ನಾಸೊಲ್ಲ ಸನ್ಮೋಕ್ತಿಕಂ ಭೂಯಾತ್ ಪೂರ್ವ ಸದೃಕ್ಷ ಗಂಡಯುಗಲಂ ವಾಡೀಮುಖಂ ಶ್ರೇಯಸೇ. ಸರಸ್ವತಿ ದೇವಿಯ ಮುಖ ನಮಗೆಲ್ಲರೂ ಕೂಡ ಮಂಗಳವನ್ನುಂಟು ಮಾಡಲಿ, ಅದರಲ್ಲಿ ಒಳ್ಳೆಯ ಮಂದಹಾಸ ಅನುಗ್ರಹದ ದೃಷ್ಟಿ ಇದೆ. ಆ ಒಳ್ಳೆಯ ಹೊಳೆಯುವ ಮೂಗುತಿ ಆ ಸರಸ್ವತಿ ದೇವಿಯ ಮೂಗಿನಲ್ಲಿ ಶೋಭಾಯಮಾನವಾಗಿದೆ. ಉದ್ದನೆಯ ಆ ಕಿವಿಯಲ್ಲಿ ಆ ಹೊಳೆಯುವಂತಹ ಓಲೆ ಅತ್ಯಂತ ಆಹ್ಲಾದಕವಾಗಿದೆ, ಸುಂದರವಾಗಿದೆ ಅಂತಹ ವರ್ಣನೆ ಮಾಡ್ತಾ ಆ ದೈಹಿಕ ಲಕ್ಷಣ ವರ್ಣನೆ ಮಾಡಬೇಕಾದ್ರೆ ಯಾವತ್ತೂ ಕೂಡ ಆ ಮಂದಹಾಸ ಅನುಗ್ರಹ ದೃಷ್ಟಿ ಅದನ್ನು ಹೇಳಬೇಕು. ಯಾಕೆ ನಾವು ಚಿಂತನೆ ಮಾಡಬೇಕಾದ್ರೆ ಆ ದೃಷ್ಟಿ ಉಗ್ರವಾದಂತಹ ರೂಪವನ್ನು ನೋಡಿ ಆ ಚಿಂತನೆಗಿಂತ ಅನುಗ್ರಹದ ದೃಷ್ಟಿಯನ್ನು ಚಿಂತನೆ ಮಾಡಬೇಕು ಅಂತ. ಅನುಗ್ರಹದ ದೃಷ್ಟಿಯನ್ನು ಚಿಂತನೆ ಮಾಡಿದಷ್ಟು ದೇವರು ನಮ್ಮ ಮೇಲೆ ಅನುಗ್ರಹೋನ್ಮುಖರಾಗ್ತಾರೆ. ಆದ್ದರಿಂದ ದೇವತೆಗಳು ದೇವರ ಅನುಗ್ರಹೋನ್ಮುಖರಾಗ್ತಾರೆ. ಆದ್ದರಿಂದ ಸರಸ್ವತಿ ದೇವಿಯನ್ನು ಹಾಗೆ ಕೊಂಡಾಡ್ತಾ ಕರುಣಾಮಯವಾದ ದೃಷ್ಟಿಯನ್ನು ಬೀರುತ್ತಾ ಇದ್ದಾಳೆ ಅಂತಹ ಸರಸ್ವತಿ ದೇವಿಯನ್ನ ಕೊಂಡಾಡ್ತಾ ಇದ್ದಾರೆ. ನಂತರದಲ್ಲಿ ಅವರು ವಾದರಾಜರು ಹೇಳ್ತಾರೆ, ನಾನು ಈಗ ಈ ಕೃತಿಯನ್ನು ಮಾಡ್ತಾ ಇದ್ದೇನೆ ಎಂಥವನು ಅಂತಂದ್ರೆ ಹಯಸ್ಯ ನಾಸ ಪುಟ ಜಾತ ವಾತ ವಿಘಾತ ಧೂತಾಶ ಪಲಾಲ ಜಾತ ಮುನೀಶ ವಾಗೀಶ ಸುತಸ್ವರಮ್ಯ ಹರೇ ಕಥಂ ಶಂಸತಿ ವಾದಿರಾಜ. ವಾದಿರಾಜರು ನಾನಿವತ್ತು ಹರೇ ಕಥಾಂ ಶಂಸತಿ ಭಗವಂತರ ಕಥೆಯನ್ನು ಹೇಳ್ತೇನೆ ಎಂಥವ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಹಯಸ್ಯ ನಾಸಾಪುಟ ಜಾತ ವಾತ ವಿಘಾತ ಧೂತಾಘ ಪಲಾಲ ಜಾತ. ಹಯಗ್ರೀ ದೇವರ ಮೂಗಿನ ಹರಳೆಯಿಂದ ಹೊರಬಂದಂತಹ ಗಾಳಿಯನ್ನ ಗಾಳಿ ತಾಗಿ ನನ್ನಲ್ಲಿರುವಂತಹ ಪಾಪಗಳು ಎಲ್ಲವೂ ಕೂಡ ದೂರ ಇವೆ, ನನ್ನಲ್ಲಿ ಯಾವ ಪಾಪಗಳು ಇಲ್ಲ, ದೂರ ಇದೆ ಅಂತಹ ನಾನು ಕೃತಿಯನ್ನು ಮಾಡುತ್ತೇನೆ ಅಂತ. ಕುದುರೆ ಯಾವತ್ತು ಕುದುರೆ ಅಥವಾ ನಾವು ಇವತ್ತು ಹಸುವನ್ನು ಯಾವುದನ್ನಾದ್ರೂ ನೋಡಿದರೆ ನಾವು ಗಮನಿಸಬಹುದು, ಅದು ಹುಲ್ಲನ್ನು ತಿನ್ನಬೇಕಾದ್ರೆ ನೇರ ಹುಲ್ಲಿಗೆ ಬಾಯಿ ಹಾಕೋದಿಲ್ಲ, ಮೊದಲು ಜೋರಾಗಿ ಮೂಗಿಂದ ಗಾಳಿ ಬಿಡುತ್ತೆ. ಗಾಳಿ ಬಿಟ್ಟು ಯಾಕೆ ಅಂದರೆ ಅದರಲ್ಲಿರುವಂತಹ ಇರುವೆನೋ ಅಥವಾ ಕ್ರಿಮಿಯೋ ಬೇರೆ ಏನಾದರೂ ಇತ್ತಂದ್ರೆ ದೂರ ಹೋಗಲಿ ಅಥವಾ ಧೂಳು ಇತ್ತಂದ್ರೆ ಧೂಳು ಹೋಗಲಿ ಅಂತ ಜೋರಾಗಿ ಉಸಿರಿಸಿ ನಂತರದಲ್ಲಿ ಅದಕ್ಕೆ ಬಾಯಿ ಹಾಕುತ್ತೆ. ಹಾಗೆ ಈ ಹಯಗ್ರೀವ ದೇವರ ಮೂಗಿನ ಹೊರಳೆಯಿಂದ ಗಾಳಿ ಹೊರಬರ್ತಾ ಇದೆ, ಈ ಗಾಳಿ ನನಗೆ ತಾಗ್ತಾ ಇದೆ, ತಾಗಿದಾಗ ಯಾವ ದೋಷವೂ ಕೂಡ ನನಗೆ ಅಂಟುತ್ತಾ ಇಲ್ಲ ಅಂತಹ ನಾನು ಕೃತಿಯನ್ನು ಮಾಡ್ತಾ ಇದ್ದೇನೆ ಅಂತ. ಇದೇ ಶ್ಲೋಕವನ್ನು ಹಿಡಿದುಕೊಂಡು ಅದಮಾರಶಿಗಳವರು ಅವತ್ತು ಉಪನ್ಯಾಸ ಮಾಡ್ತಾ ಹೇಳ್ತಾ ಇದ್ದಾರೆ. ಹೈಗ್ರೀವ ದೇವರ ಮೂಗಿನ ಹೊರಳೆಯಿಂದ ಬರುವ ಗಾಳಿ ತಾಗಬೇಕು ಅಂದ್ರೆ ವಾದರಾಜರು ಎಲ್ಲಿದ್ದಾರೆ ಅಂತ ಚಿಂತನೆ ಮಾಡಿ. ಗಾಳಿ ಇವತ್ತು ನನ್ನ ಮೂಗಿನ ಗಾಳಿ ನಿಮ್ಗೆ ಯಾರು ತಾಗೋದಿಲ್ಲ, ಯಾಕೆ ತಾಗೋದ್ರೆ ಬಹಳ ದೂರದಲ್ಲಿದೆ. ತಾಗಬೇಕು ಅಂದ್ರೆ ಎಷ್ಟು ಹತ್ತಿರದಲ್ಲಿರಬೇಕು, ತೊಡೆ ಮೇಲೆ ಇದ್ರೆ ಮಾತ್ರ ಅವರಿಗೆ ಗಾಳಿ ತಾಗಿ ಮೂಗಿನ ಬೆಳೆ ಗಾಳಿ ತಾಗಲು ಸಾಧ್ಯ. ಅಂದ್ರೆ ದೇವರ ತೊಡೆ ಮೇಲೆ ವಿರಾಜಮಾನರಾಗಿದ್ದಾರೆ ವಾದಿರಾಜರು ಅಂತ ಅನ್ನೋದು ಗೊತ್ತಾಗತ್ತೆ. ಆದ್ದರಿಂದ ರುಜುಗಳು ಅಂತ ಅನ್ನೋದು ಅವರ ಮಾತಿನಿಂದಲೇ ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೈಗ್ರೀವ ದೇವರ ಮೂಗಿನ ಗಾಳಿ ತಾಗಿ ಆ ನಿರ್ದುಷ್ಟನಾದ ನಾನು ಈ ಕೃತಿಯನ್ನ ಮಾಡ್ತಾ ಇದ್ದೇನೆ. ಹರೇ ಕಥಾಂ ಶಂಸತಿ ವಾದಿರಾಜ, ಹರಿಯ ಕಥೆಯನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನಾನು ಅಪಂಡಿತೇನಾಪಿ ಮಯಾರ್ಜಿತೆ, ನಾನು ದೊಡ್ಡ ಪಂಡಿತ ಅಲ್ಲ. ಅವ್ರು ಹೇಳ್ತಾರೆ ಅಹಂಕಾರ ಖಂಡನೆ ಮಾಡ್ತಾರೆ, ನಾನು ದೊಡ್ಡ ಪಂಡಿತ ಅಲ್ಲ. ಆದರೆ ಇದನ್ನು ನೀವು ಸ್ವೀಕಾರ ಮಾಡಿ. ಒಬ್ಬ ಬೀದಿಯಲ್ಲಿ ಕೂತಿರ್ತಾನೆ, ಯಾವ್ಯಾವುದೋ ಹೂಗಳನ್ನು ಜೋಡಿಸಿ ಸರವನ್ನು ಮಾಡ್ತಾನೆ, ಹಾರವನ್ನು ಮಾಡ್ತಾನೆ. ಅವನು ದಡ್ಡ, ಅವನು ಶತಮೂರ್ಖವನು. ಆದರೆ ದಡ್ಡ ಮಾಡಿದ್ದಾನೆ ಅಂತ ನೀವು ಹೂ ತಗೊಳದೇ ಇರ್ತೀರಾ? ಹಾಗೆ ಇವತ್ತು ನಾನು ದಡ್ಡ ಆಗಿರಬಹುದು, ಆದರೆ ನಾನು ಮಾಡಿದ್ದೇನಿದೆ ಇದು ಭಗವಂತನ ಚರಿತ್ರೆ. ಕೃಷ್ಣನ ಚರಿತ್ರೆ. ಇಂತಹ ಹಾರವನ್ನ ನೀವು ಸ್ವೀಕರಿಸಿ ಅಂತ ಆದಿರಾಜರು ಹೇಳ್ತಾ, ಅಪಂಡಿತೇನಾಭಿ ಮಯಾರ್ಜಿತೇಯಂ ಮುಕುಂದ ಲೀಲಾ ಕವಿ ಕಂಠಮಾಲ ಅಕೌಶಲೇನ ಗ್ರಥಿತೇತಿ ಜಾತಿ ಪ್ರಸೂನ ಮಾಲಂ ಕಿಮು ಸಂತ್ಯಜಂತಿ ಅಂತ ಈ ರೀತಿಯಾಗಿ ಹೇಳ್ತಾ ಭಗವಂತನ ಕಥೆಯನ್ನು ಹೇಳ್ತೇನೆ, ಚರಿತ್ರೆಯನ್ನು ಹೇಳ್ತೇನೆ ಅಂತ ಪ್ರಸಿದ್ಧಿ ಮಾಡ್ತಾ ಇದ್ದಾರೆ. ಮುಂದೆ ಭಗವಂತನ ಕಥೆ, ಕ್ಷೀರ ಸಮುದ್ರದ ಬಳಿಯಲ್ಲಿ ಭೂದೇವಿ ಎಲ್ಲ ದೇವತೆಗಳನ್ನ ಮುಂದೆ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಹೇಗೆ ಹೋದರು, ಅಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ, ಹೇಗೆ ಸ್ತೋತ್ರ ಮಾಡ್ತಾರೆ ಇತ್ಯಾದಿ ಕಥಾ ಭಾಗವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ್ವರ
ಕ್ಷಯಸ್ಮಿನ್ ಪದೇ ಸರ್ಪಿ ಪ್ರಕ್ಷಯ್ಯಾಂತ ಅಕ್ಷರೋಜರಸರ್ವದೈವಾಂಧಾಕ್ಷಿಂ ಸದಾಕಾಂಡಮಂಡಲೀಕೃಷ್ಣಾನಾಥವಾಸುದೇವಸ್ಸನಾಥನ ವಸುದೇವಾತ್ಮಜ್ಞೋಲೀಲಾಮಾಂಸುಗ್ರಹಶಿವತ್ಸುಗಸ್ತಧರೋಯಶೋಧಾವತ್ಸಲೋಹರಿ ಚತುರ್ಭುಜಾತ್ಚಕ್ರಾಶಿವಾಶಂಖಾತಿರಾವಿಧಾದೇವಜೀವಂದನಶ್ರೀಶುವಂದೋಪ್ರಿಯಾತ್ಮಜಃ ಯಮುನಾ ವೇಗ ಸಂಹಾರಿ ಬಲಭದ್ರಪ್ರಿಯಾನ್ ಗಹಾಭೂತನಾಂಜನಃ ನಂದೌರಜನಾನಂದ ಸಚಿದಾನಂದಯುಗ್ರಹಗವನೀತಲಿಪ್ತಾಂಗೋನವನೀಕರಟೋನಃ ನವನೀತನಮಾಹಾರೋಂಚಗಂಧಪ್ರಸಾದೋಷಸ್ತ್ರೀಧರಶ್ರೇಷ್ಠಸ್ತ್ರಭಂಗೀಮಧರಾತ್ರಿ ಶುಕವಾಗಂತಂದ್ರ ಗೋವಿಂದೋ ಯೋಗಿನಂ ಪ್ರತಿವತ್ಸವಾದಿಗೋವಿಂದೋಧಿಯನಕಾಸುರಭಂಜನಃ ತನೀಯಂತನಾಮೃತೋಯಮನ ಅರ್ಜುನಸಂಜನಃ ಮುಕ್ತಾರ್ಥಾಲಗೆತ್ತಾಲ್ತಮಾದ ಶ್ಯಾಮಲಪದಿಹಿ ಪರಮಾಲಯ ಪಾರಿಜಾತ ಬಹಾರ ಕಾಲ ನಿವೃತ್ತನಾದರು.